இன்னொரா வந்தா ஏதத்தஸ்மவை தத்வித்வாம்சஹ ஆஹுஹு ருஷயஹ காவஷேயாஹ கிமர்த்தா வயம் அத்யேஷ்யாமஹே கிமர்த்தா வயம் யக்ஷாமஹே கிமர்த்தா வயம் யக்ஷாமஹே வாஜிஹி ப்ராணம் ஜுஹுமஹ ப்ராணே வாசம் யுஹ்யேவ ப்ரபவஹ சயேவ அப்யயஹ கிமன்யைஹி புஹுபிஹ காரியைஹ தஸ்யைவ அதிகத்வதஹ ஏதரர்த்தானுசந்தானபூர்வம் வேதா நாபி வா அதீமஹே யஜாமோ வா நான்யதாது கதஞ்சன. அதிரிந்த இதுக்கிந்த ஹெச்சு சாதனை யாவுதே இல்ல. அதிரிந்தாகினே அனுசந்தானபூர்வகவாகி வேதகளன்னு அத்தியாயன மாடுத்தேவே, யஜ்ஞவன்னு மாடுத்தேவே, வேற எல்லா சாதனைக்கு இது ஹெச்சு சிரேஷ்ட அந்த ஹேளிரு. ஏஷ ஏபி சர்வேஷா மேதானாமர்த்த ஈரிதா, எல்ல வேதகள அர்த்த அந்தரே இதேனே. விஷ்ணு நாமோதிதோ யோர்த்தஹ தத்வியாக்யா அன்யத்வசோகிலம். விஷ்ணு நாமதல்லேன் அர்த்த ஹேளிதாரோ அதிஷ்டே அர்த்தவன்னே விவரவாகி முந்தின எல்லா சாஸ்திரங்களும் ஹேளிரோதரிந்த விஷ்ணு நாமவே மூலவாத நாம. ஏவம் விசிஷ்ட பிராணாத்ம பலாத்யகில சத்குணைஹி பூர்ணஸ்வபாவ சர்வேஷாம் வச்சசாமர்த்தைரிதா. ஏவம் ஹீகே விசிஷ்ட பிராண ஆத்ம பலாதி அகில சத்குணைஹி, விசிஷ்டவாத பிராண ஆத்மா பலா முதலாத எல்ல சத்குணகளையும் பூர்ணஸ்வபாவா ஸ்வபாவத பூர்ணனாகிருத்தக்கந்த ஹரியே சர்வோத்தம அன்னோது சர்வேஷாம் வச்சசாம் அர்த்த ஈரிதா, எல்ல மாத்துகள அர்த்த அதேனே அந்த ஹெளிசி இஷ்டுக்கு அர்த்த இது. ஏதத்தஸ்மவை தத் வித்வாம்சாக அஹோ ருஷயா காவஷேயா இத்தியாதி. அதுக்கு பாஷ்ய அத்திப்பணி ஏதத்தஸ்மவை ஏதத் வித்வாம்சாக இத்தியாதி வியாச்சஷ்டே கிமன்யைரித்யாதினா. விஷ்ணு சப்தார்த்த அனுசந்தானாபாவே அந்ய அத்தியனாதினா கிம் பிரயோஜனம் பவேன்ன கிமபி இத்யர்த்தா. விஷ்ணு சப்தத அர்த்தத அனுசந்தான வேறேஷ ஏனும் பிரயோஜனம் இல்ல. விஷ்ணு சப்தார்த்த பரிஜானபூர்வம் தஜ்ஜபே தேனச்ச ஹோமே கிருதே. ஹீகெ விஷ்ணு சப்தார்த்தத பரிஜானவன்ன ஹொந்தி ஆ மூலக்கவே ஜப மாடிதரே ஹோமே கிருதே ஹோமவன்னு மாடிதரே ಏನಾಗುತ್ತೆ, ಹೋಮೇ ಕೃತೆ ಕಿಮನ್ನೇಹಿ ಬಹುಭಿ ಕಾರ್ಯಂ. ಇನ್ನು ಯಾವ ಸಾಧನೆಗಳು ಬೇಕಿಲ್ಲ, ಸರ್ವಶ್ರೇಷ್ಠವಾದ ಸಾಧನೆ ಮಾಡಿದ ಮೇಲೆ ಕಡಿಮೆ ಸಾಧನೆಗಳಿಗೆ ಬೆಲೆ ಇಲ್ಲ. ಏತಶ್ಚೈವ ಅಧಿಕತ್ವತಃ ಇತ್ತೇವಂ ಪರಂತಯ, ಈ ರೀತಿಯಲ್ಲಿ ಕಿಮರ್ಥ ವಯಮಧ್ಯೇಷ್ಯಾಮಹೇ ಇತ್ಯಾದಿ ವ್ಯಾಚಷ್ಟೆ. ಈ ಅರ್ಥದಲ್ಲೇ ಋಷಿಮುನಿಗಳೆಲ್ಲ ವಿಷ್ಣುನಾಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಅಧ್ಯಯನ ಯಜ್ಞಾದಿಗಳನ್ನು ಮಾಡ್ತಾರೆ. ಮೌನೇನ ಇತ್ಯಾದಿನ ಯದಿ ವಿಷ್ಣು ಶಬ್ದಾರ್ಥಮೇವ ಧ್ಯಾಯಂತಹ ಮೌನೇನ ಅತ್ರ ಪ್ರಾಣೇ ವಾಚನ ಮನೂದ್ಯ ವಾಚ ಮನೂದ್ಯ ಅರ್ಥ ನಮ ಅರ್ಥ ನಮಸ್ಕಾರ ಸಮಾಯುಕ್ತಂ ವಿಷ್ಣುನಾಮಾಖ್ಯಂ ಮಂತ್ರಂ ಜುಹುಮಃ ಇತಿ. ವಿಷ್ಣು ಶಬ್ದಾರ್ಥವನ್ನೇ ಧ್ಯಾನ ಮಾಡ್ತಾ ಮೌನೇನ ಪ್ರಾಣೇ ವಾಚಃ ವಾಚ ಮನೂದ್ಯ ಮುಖ್ಯ ಪ್ರಾಣನೊಡೆ ಎಲ್ಲ ವಾಕ್ಯಗಳನ್ನು ಸಮನ್ವಯ ಮಾಡಿ ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾಯಂತಹ ಧ್ಯಾನ ಮಾಡ್ತಾ ನಮಸ್ಕಾರ ಸಮಾಯುಕ್ತಂ ವಿಷ್ಣುನಾಮಾಖ್ಯಂ ಮಂತ್ರಂ ಜುಹುಮಃ ಇತಿ. ಮಂತ್ರವನ್ನು ಜಪ ಮಾಡೋಣ, ಮಂತ್ರವನ್ನು ಹೋಮ ಮಾಡೋಣ. ಧ್ಯಾಯಂತಹ ಜುಹುಮಃ ಯದಿವಾ ವಿಷ್ಣು ಶಬ್ದಾರ್ಥಂ ಧ್ಯಾಯಂತಹ ನಮಸ್ಕಾರ ಸಮಾಯುಕ್ತಂ ವಿಷ್ಣುನಾಮಾಖ್ಯಂ ಮಂತ್ರಂ ಜಪಂತಹ ಅತ್ರ ವಾಚಿ ಪ್ರಾಣಂ ವಾ ಜುಹುಮಃ ತರ್ಹಿ ಕಿಮನ್ಯೈಹಿ ವೇದಾದಿಭಿಃ ಅಶ್ವಮೇಧ ವಾಜಪೇಯಾದಿಭಿಶ್ಚ. ಬೇರೆ ಯಜ್ಞಗಳು ಬೇಡ, ಈ ಹೋಮ ಸಾಕು, ಈ ಜಪ ಸಾಕು ಅಂತ ಹೇಳಿದ್ದಾರೆ. ಅಂದರೆ ಅರ್ಥಾನುಸಂಧಾನ ಯಾವುದೇ ಮಾಡಿದರೂ ವಿಷ್ಣುನಾಮದ ಅರ್ಥ ಇಟ್ಕೊಂಡ್ರೆ ಅವೆಲ್ಲವೂ ಶ್ರೇಷ್ಠನೇ. ವಿಷ್ಣುನಾಮದ ಅರ್ಥ ಬಿಟ್ಟರೆ ಅವಕ್ಕೇನೂ ಪ್ರಯೋಜನ ಇಲ್ಲ. ವೇದ ಅಧ್ಯಯನಾದಿನ ಚ ಋಷಿ ಋಣಾದಿ ಮೋಕ್ಷ ಇತ್ಯಥೋ ಅಭಿಪ್ರಾಯ ಮಾಹ ಏತದಿತಿ. ಹಾಗಿದ್ರೆ ವೇದ ಅಧ್ಯಯನ ಮಾಡಬೇಕು, ಋಷಿ ಋಣ ಪರಿಹಾರವಾಗ್ತದೆ ಎಷ್ಟು ಹೇಳ್ತಾರೆ, ಇದೊಂದೇ ಸಾಕು ಅಂತ ಹೇಳ್ತಾರಲ್ಲ. ಅಂದರೆ ನಾ ಅರ್ಥದಲ್ಲಿ ಹೇಳಲಿಲ್ಲ, ವೇದಾಧ್ಯಯನ ಮಾಡಬೇಡಿ ಅಂತ ಹೇಳೋದಕ್ಕೆ ಹೊರಟಲಿಲ್ಲ. ವೇದಾಧ್ಯಯನಾದಿಗಳನ್ನ ಅರ್ಥ ಇಟ್ಕೊಂಡು ಮಾಡಿ ಅಂತ ಹೇಳೋದಕ್ಕೆ ಕೊಟ್ಟಿರೋದೇ ಹೊರತು ಅದು ಬಿಳಿ ಅಂತ ಅರ್ಥ ಅಲ್ಲಿ ಹೇಳಿಲ್ಲ ಅಂತ ಹೇಳಿ ನಾನು. ರಾಮನಾಮ ಜಪ ಮಾಡಬೇಕು, ಮಾಡ್ಬೇಕಾ ವಿಷ್ಣುನಾಮದ ಅರ್ಥ ಅಂತ ತಿಳ್ಕೊಂಡು ಮಾಡ್ಬೇಕಂತ. ವಿಷ್ಣು ಯಾವ ನರಸಿಂಹ ಮಂತ್ರ ಗಾಯತ್ರಿ ಮಂತ್ರ ಯಾವ ಮಂತ್ರ ಹೇಳ್ಕೊಂಡ್ರು ಕೂಡ ಈ ಅರ್ಥ ಇದೆ. ವಿಶಿಷ್ಟ ಪ್ರಾಣ ಆತ್ಮ ಬಲಾತ್ಯಖಿಲೈ ಸದ್ಗುಣೈಹಿ ಪೂರ್ಣ ಸ್ವಭಾವ, ಈ ಅರ್ಥ ಇಟ್ಕೊಂಡು ಮಾಡಿದರೆ ಎಲ್ಲವೂ ಸಾರ್ಥಕ. ಹಿಂಗೆ ಅರ್ಥ ಬಿಟ್ಟು ಮಾಡಿದರೆ ಏನು ಮಾಡಿದರೂ ಸಾರ್ಥಕ ಇಲ್ಲ. ಬೇರೆದನ್ನು ಮಾಡಬೇಕು ಮಾಡ್ಕೊಳ್ಳೋ ಅಂತ ಹೇಳ್ತಾನೆ ಇಲ್ಲ, ಗೊತ್ತಾಯ್ತಾ. ಈ ಅರ್ಥ ಅದರಲ್ಲಿ ಇದೆ ಅಂತ ತಿಳ್ಕೊಂಡು ಮಾಡಬೇಕು. ನಾನು ವೇದ ಅದು ಅರ್ಥ ಇದೆ ಅಂತ ತಿಳ್ಕೊಂಡು ಮಾಡಿದರೆ ಪುಣ್ಯ, ಅರ್ಥ ಹೇಗಿದೆ ಅಂತ ತಿಳ್ಕೊಂಡು ಇನ್ನೂ ಜಾಸ್ತಿ ಪುಣ್ಯ. ಅರ್ಥ ಇದೆ ಅಷ್ಟೇ, ಅರ್ಥ ಹೇಗಿದೆ ಅನುಸಂಧಾನ ಮಾಡೋದಕ್ಕೆ ಅವನಿಗೆ ಸಾಮರ್ಥ್ಯ ಇತ್ತು ಅಂದರೆ ಪುಣ್ಯ ಜಾಸ್ತಿ ಆಗ್ತಾ ಹೋಗು. ಹಣ್ಣಿದೆ ಅವನು ಹಿಂಡ್ಕೊಂಡು ಕುಡಿಲಕ್ಕೆ ಬರ್ತಾ ಇಲ್ಲ, ರಸ ಇಲ್ಲ. ಹಣ್ಣಿದ್ರೂ ಕೂಡ ಏನಿಲ್ಲ ಅವನಿಗೆ, ಅದು ರಸ ಇಲ್ಲಾದಾಗ ಅದಕ್ಕೇನಾಯಿತು, ರಸ ಇಲ್ಲ ಅಂತ ಹೇಳಿದರೆ ಲಾಭ ಪಡಿಲಿಕ್ಕೆ ಆಗ್ತಾ ಇಲ್ಲ ಅವನ ಕೈ. ಲಾಭ ಪಡಿಬೇಕಾದ್ರೆ ಏನು ಮಾಡಬೇಕು, ರಸವನ್ನು ಪಡೆಯುವ ಶಕ್ತಿ ಇರಬೇಕು. ಆದರೆ ಏನು ಇಲ್ಲದಕ್ಕೆ ಅದು ಹಣ್ಣಿರೋದು ಉತ್ತಮ. ಅದೇ ರೀತಿಯೇ ಅರ್ಥಜ್ಞಾನ ಸಾಮಾನ್ಯತಾ ಇದ್ದರೂ ಕೂಡ ಫಲ ಕೊಡುತ್ತೆ. ನಾನು ವೇದೇಶು ತದರ್ಥ ಅನುಸಂಧಾನಂ ಯುಕ್ತಂ ನಾ ವಿಷ್ಣುನಾಮಾರ್ಥಾನುಸಂಧಾನ ಇತ್ಯತಃ ಏಷ ಏವ ಹಿ. ಅಲ್ಲ, ವೇದಾಧ್ಯಯನ ಮಾಡಿ ಅಂತ ಹೇಳ್ತೀರಿ, ವಿಷ್ಣುನಾಮದ ಅರ್ಥಾನುಸಂಧಾನ ಮಾಡಿ ಅಂತ ಹೇಳ್ತೀರಿ. ನಾನು ವೇದೇಶು ತದರ್ಥ ಅನುಸಂಧಾನಂ ಯುಕ್ತಂ ನಾ ವಿಷ್ಣುನಾಮಾರ್ಥ ಅನುಸಂಧಾನಂ, ಯಾವ ವೇದ ಅಧ್ಯಯನ ಮಾಡ್ತಾ ಇದ್ದೇವೆ, ಆ ವೇದದ ಅರ್ಥ ತಿಳ್ಕೋಬೇಕೆ ಹೊರತು ವಿಷ್ಣುನಾಮದ ಅರ್ಥ ಯಾಕೆ ತಿಳ್ಕೋಬೇಕು? ಗೊತ್ತಾಯ್ತಾ, ಯಾವುದೇ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ನಾವು ಏನಂತ ಅರ್ಥ ಮಾಡ್ತೇವೆ, ಆ ಮಂತ್ರದ ಅರ್ಥ ಮಾಡ್ಕೋತೇವೆ. ನೀವೇನು ಹೇಳ್ತೀರಿ, ವಿಷ್ಣುನಾಮದ ಅರ್ಥ ಅನುಸಂಧಾನ ಮಾಡಿ ಅಂತ ಹೇಳಿದ್ದೀವಿ. ಆಯಾ ಮಂತ್ರಕ್ಕೆ ಆ ಅರ್ಥ ಹೇಳಬೇಕು, ವಿಷ್ಣುನಾಮದ ಅರ್ಥ ಯಾತಕ್ಕೆ ಹೇಳಬೇಕು ಅಂದರೆ ಕಾರಣ ಕೊಡ್ತಾರೆ, ತದೂಪ ಏಷ ಏವ. ಯಾತಕ್ಕೆ ಅಂದರೆ ಆ ಅರ್ಥ ಅಲ್ಲಿರೋದ್ರಿಂದನೇ ಮಾಡಿ ಅಂತ ಹೇಳ್ತಿರೋದು ಅಂತ ಹೇಳಿ. ಗೊತ್ತಾಯ್ತಾ, ಇದೆಲ್ಲ ಹೋಗ್ತಾ ಇದ್ದಾನೆ ದಾರಿಯೊಳಗೆ, ಅಲ್ಲಿ ರೋಡ್ ರಿಪೇರಿ ಇತ್ತು, ಈಗ ರೆನೋವೇಷನ್ ತೊಗೊಂಡ್ಬಿಟ್ಟ. ಯಾರು ದಾರಿ ಎಲ್ಲಿ ಹೋಗಿ, ಬದರಿಗೆಯಿಂದ ಈ ರೋಡ್ ಬದರಿಗೆಲ್ಲಿ ಹೋಗುತ್ತೆ ಅಂತ ಕೇಳಿದ ಅವನು. ಈ ರೋಡ್ ಬದರಿಗೆ ಆಗಲ್ಲ, ಹೋಗ್ತಿರೋದೆಲ್ಲಿ ಅವನಿಗೀಗ, ಬದರಿಗೆ. ಬಟ್ ಈ ಡೈವರ್ಷನ್ ಕೂಡ ತೊಗೊಂಡಿದ್ದೆ ಯಾತಕ್ಕೆ, ಆ ರೋಡ್ ಲಿಂಕ್ ಸಿಗ್ಲಕ್ಕೆ. ಅದರಿಂದ ಹೇಳಬೇಕಾದ್ರೆ ಎಲ್ಲೋ ಅದ್ರಲ್ಲಿ ಹೋಗ್ತಿದ್ದೀನಿ ಅಂತ ಹೇಳೋದಿಲ್ಲ. ಏನು ಹೇಳ್ತಾನೆ ಅವನೀಗ, ಬದರಿಗೆ ಅಂತಾನೆ ಹೇಳ. ಗುರಿ ಏನಿದೆ ಅವನಿಗೀಗ, ಯಾವ ದಾರಿಯಲ್ಲಿ ಹೋದ್ರೆ ಏನು ಸ್ಟಾಪ್ ಮಾಡಿದವರು ಕೂಡ ಇಲ್ಲ, ಯಾರು ಎಲ್ಲಿ ಹೋಗ್ತಾ ಇದ್ದಾರೆ, ನಿಂತಿರೋ ಫಸ್ಟ್ ನಿಂತಿದ್ದಾರೆ ಅಷ್ಟೇ ಅವನು. ಎಲ್ಲಿ ಹೋಗಿ ಬದರಿಗೆ ಹೋಗ್ತೀರಿ ಅಂತಾನೆ, ನಿಂತ್ಕೊಂಡಿದ್ದೆ ಬದರಿಗೆ ಹೋಗ್ತೀವಿ ಅಂತ ಕೇಳಿದರೆ, ನಿಂತ್ಕೊಂಡಿರೋ ಕಾರ್ಯ ಕೂಡ ಯಾವುದು ಕನೆಕ್ಟ್ ಆಗಿದೆ, ಬದರಿ ಕನೆಕ್ಟ್ ಆಗಿದೆ. ಆಗ ನಮಗೆ ಅರ್ಥ ಆಗುತ್ತೆ, ನಿದ್ರೆ ಮಲಗುವಾಗಲಿ ಏಳುವಾಗಲಿ ಕೂಡುವಾಗಲಿ ಅಂತ ಹೇಳಿದಾಗ ಅರ್ಥ ಏನು ಅಂದರೆ, ಎಲ್ಲ ಕಾರ್ಯಗಳು ಕೂಡ ಯಾವುದಕ್ಕೆ ಲಿಂಕ್ ಆಗಬೇಕು, ವಿಷ್ಣು ಲಿಂಕ್ ಆಗಬೇಕು. ವಿಷ್ಣುನ ಅಂತರ್ಯಾಮಿ ಅಲ್ಲ, ಅಂತರ್ಯಾಮಿ ಎಂಬ ಮುಂದೆ ವಿಷ್ಣು ಸಾವಿರದ ಅರ್ಥನೇ ಆಗಿದೆ ಹೇಳ್ತೀರಿ. ಅದೇನಾದ ಅರ್ಥ, ಅದೇನಾದ ಅರ್ಥ, ಲಕ್ಷ್ಮೀ ಸ್ತೋತ್ರ. ಆದರೆ ನೀವು ಅದನ್ನ ಏನಾಗಿ ಓದ್ಬೇಕದನ್ನ, ವಿಷ್ಣು ಸ್ತೋತ್ರವಾಗಿ ಓದಿ ಅಂತೆ. ವಿಷ್ಣು ಸ್ತೋತ್ರ ಎಲ್ಲರೂ ಹಾಗೆ ಮಾಡೋದು, ಹಾಗೆ ಮಾಡಿದರೆ ಪುಣ್ಯ. ಅಂತರ್ಯಾಮಿ ಅಷ್ಟೇ ಅಲ್ಲ, ಅಂತರ್ಯಾಮಿ ಅಂದರೆ ಸೆಕೆಂಡರಿ ಆಯಿತು, ಮುಖ್ಯವಾಗಿ ದೇವರನ್ನೇ ಹೇಳುತ್ತದ, ಆಮೇಲೆ ಅಂತರ್ಯಾಮಿ ಇವ್ರನ್ನ ಹೇಳ್ತಾರೆ ಆಮೇಲೆ. ಗೊತ್ತಾಯ್ತಾ, ಈಗ ಉದಾಹರಣೆ, ಈಗ ಹಾಲನ್ನು ಹಾಲಿನ ಅಂತರ್ಗತ ಅಂತ ಕರಿಬಾರ್ದು, ಏನಂತ ಕರಿಬೇಕು, ಹಾಲನ್ನು ಹಾಲು ಅಂತ ಕರಿಬೇಕು. ಈ ಕಾಫಿಯಲ್ಲಿ ಹಾಲಾಕಿದಾಗ ಏನಂತ ಕರಿಬೇಕು, ಇದರೊಳಗೆ ಹಾಲಿದೆ ಅಂತ ಹೇಳಬೇಕು. ಆದ್ರೆ ಹಾಲನ್ನು ಹಾಲಂತನೇ ಕರಿಬೇಕು. ಸೊ ಪ್ರತಿಯೊಂದು ವಾಕ್ಯದ ಅರ್ಥ ಫಸ್ಟ್ ಏನಂತ ಮಾಡಬೇಕು, ವಿಷ್ಣುವಿಗೆ ಮಾಡಿಬಿಡಬೇಕು. ಉಳಿದವರಿಗೆ ಮಾಡಿದಾಗ ಅವರನ್ನು ಹೇಳುತ್ತೆ, ಅಂತರ್ಯಾಮಿನ ಹೇಳುತ್ತೆ ಅಂತ ಮಾಡಬೇಕು. ಅರ್ಥ ಆಯ್ತಾ, ಉಳಿದವ್ರನ್ನ ಹೇಳಬೇಕಾದ್ರೆ ಅವರು ಪ್ಲಸ್ ಅಂತರ್ಯಾಮಿ, ದೇವರಿಗೆ ಹೇಳಬೇಕಾದ್ರೆ ಅಂತರ್ಯಾಮಿ ಅಲ್ಲ, ಡೈರೆಕ್ಟ್ ದೇವರಿಗೆ ಇದ್ದಿರ್ಕೊಂಡ್ಬಿಟ್ರೆ. ಗಣೇಶನ ಪ್ರತಿಯ ಪೂಜೆ ಮಾಡ್ಬೇಕಾದ್ರೆ ಅಂತರ್ಯಾಮಿ ಅನ್ಬೇಕು, ಸಾಲಿಗ್ರಾಮ ಪೂಜೆ ಮಾಡ್ಬೇಕಾದ್ರೆ ದೇವರೇನೆ. ಆ ರೀತಿ ಎಲ್ಲ ಶಾಸ್ತ್ರ ಕೂಡ ಸಾಲಿಗ್ರಾಮ ಇದ್ದ ಹಾಗೆ. ಗೊತ್ತಾಯ್ತಾ, ಸಾಲಿಗ್ರಾಮ ಯಾವುದೇ ಆಗಿದ್ರು ಕೂಡ ವಿಷ್ಣು ಸನ್ನಿಧಾನ. ಅಲ್ಲೂ ಹಾಗೆ, ಅಲ್ಲಿ ಏನ್ ಮಾಡ್ಬೇಕು ಮತ್ತೆ, ಡೈರೆಕ್ಟ್ ವಿಷ್ಣು ಮಂತ್ರ, ಅದು ಗಣಪತಿ ಮಂತ್ರ ಅಲ್ಲ, ಆಮೇಲೆ ಗಣಪತಿ ಮಂತ್ರ. ಗಣಪತಿ ಅಂದ್ರೆ ಗಣಪತಿ ಅಂತ ಅರ್ಥ, ಗಣಪತಿ ಅಂದ್ರೆ ಏನು, ಸರ್ವಗಣಾಧಿಪತಿಯೇ. ಹೌದು, ಒತ್ತು ಹೇಳೋದಕ್ಕೆ ವಿಷ್ಣು ಅಂತ ಅರ್ಥ. ಯಾಕೆಂದ್ರೆ ಒತ್ತು ಕೊಡೋದು ಯಾರಿಗೆ, ಯಾರು ಹೇಳೋದು, ಈಗ ಆಸ್ತಿ ಎಲ್ಲ ಕೂತಿರ್ತಾರೆ, ಆಫೀಸರ್ ಪ್ರಧಾನವಾಗಿ ಕಾಣ್ತಾನೆ, ಅವನೊಬ್ಬನಿಲ್ಲ, ಏನ್ ಕೆಲಸ ಇಲ್ಲ. ಉಳಿದವ್ರು ಏನೇ ಇದ್ರು ಕೂಡ ಬೆಲೆ ಯಾರಿಗೆ, ಅವರಿಗಾಗ ಅವನಿಗೆ ಕನೆಕ್ಟ್ ಆದ್ರೆ ಮಾತ್ರ. ಅದಕ್ಕೇನೆ ಗಣಪತಿ, ಗಣಪತಿ ಅದಕ್ಕೆ ನಾವೇನ್ ಮಾಡ್ತೀವಿ, ಗಣಪತಿ ಒಂದು ಗಣ ಇದೆ, ಅದಕ್ಕೆ ಪತಿ ಅಂದ್ರೆ ಗಣೇಶ ಅಷ್ಟೇ. ಇದಾಗಲ್ಲ, ಸರ್ವಗಣಾಧಿಪತಿ ರುಜುಗಣ, ರುಜುಗಣಕ್ಕೆ ಅಧಿಪತಿ ಅಲ್ಲ ಗಣೇಶ, ಅಲ್ಲ ಗಣ ಅಂದ್ರೆ ಎಲ್ಲಾ ಗಣಗಳು ಬಂದೋಯ್ತು. ಆ ಮುಖ್ಯಾರ್ಥ ಯಾವ್ದು ಯಾವ್ದು ಬಂತಾಗ, ಅದಕ್ಕೇನೆ ಟೀಕಾರ ಹೇಳ್ಬೇಕಾದ್ರೆ ಪದ್ಯಮಾನದಲ್ಲಿ ದೇವರನ್ನ ಸಾರಿಗ್ರಾಮ ಎತ್ತಿ ಇಡಬೇಕಾದ್ರೆ ಏನಂತ ಹೇಳಬೇಕು, ಈ ಗಣಿಷ್ಠ ಗಣಪತಿ ಮಂತ್ರ ಹೇಳಿ ಅಂತ ಹೇಳಿದ. ಈಗ ಮಾಡ್ತಿರೋ ದೇವ್ರ ಪೂಜೆ, ಈ ಗಣಪತಿ ಮಂತ್ರ ಯಾಕೆ ಹೇಳ್ಬೇಕು ಅಂದ್ರೆ, ಗಣಪತಿ ಮಂತ್ರ ಅಲ್ಲ ಅದು, ಯಾರ್ದದು, ವಿಷ್ಣು ಮಂತ್ರನೇ. ಅದಕ್ಕೆ ಪ್ರತಿಯೊಂದು ಈವನ್ ಅದ್ವೈತಿಗಳು ಕೂಡ ವೇದಾಧ್ಯಯನ ಎಲ್ಲ ವೇದ ಪಾರಾಯಣ ಮಾಡಿದ್ರೆ ಪ್ರತಿ ದಿವಸ ಏನು ಹೇಳ್ತಾರೆ ಗೊತ್ತಾ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾನಿ ಸರ್ವಾಣಿ ಏನದು ಹರಿನಾಮಾನಿ ಸಂಶಯ. ಎಲ್ಲ ಏನೇ ಹೇಳಿದ್ದೇವೆ ಆ ಬರೀ ವಾಕ್ಯ ಮಂತ್ರ ಅಲ್ಲ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ಅಕ್ಷರ ಅಕ್ಷರ ಕೂಡ ಏನು ಹೇಳ್ತಾ ಇದೆ, ತಾವಂತಿ ಹರಿತಾ ಹರಿನಾಮಾನಿ ಕೀರ್ತಿತಾನಿ ಸಂಶಯ. ಅದು ಹೇಳ್ತಾರೆ, ಬಟ್ ಅನುಸಂಧಾನ ಮಾಡಿದೆ ಬಾಯ ಶ್ಲೋಕ ಮೆಕ್ಯಾನಿಕರೇ ಹೇಳ್ತಾರೆ, ಅರ್ಥ ಇಟ್ಕೊಂಡಾಗೆಲ್ಲ ಹರಿಸರ್ವತ್ವದಲ್ಲಿ ಬರೋದು. ಮಾಡ್ತಾ ಶಿವನ್ ಪೂಜೆ ಮಾಡ್ತಾ ಹೇಳ್ತಾರೆ, ಏನು ಮಾಡ್ತೀರಾಗ, ಚಮಕ ನಮಕ ಚಮಕ ಇದೆ ಎದುರು ಎದುರು ತ್ರೀರುದ್ರ, ಅದು ಯಾರು ಹೇಳೋದು ಫಸ್ಟ್, ಅದು
ದೇವ್ರನ್ನೇ ಹೇಳೋದು ಫಸ್ಟ್ ಅಂತ. ಆವೇ ರುದ್ರದೇವ್ರು ಹೇಳಿ, ರುದ್ರ ಅಂದ್ರೆ ಇದೆ ಅಂತ ಕೇಳಿದ್ರೆ, ರುದ್ರೋ ಬಹುಶರ ವಿಷ್ಣು, ರುದ್ರ ಅಂತ ಯಾರಿಗೆ ಹೆಸರಿದೆ? ವಿಷ್ಣುವಿಗೆ ಹೆಸರಿದೆ. ಅದು ಕಡಪತಿಯದು ವಿಷ್ಣುವಿಗೆ ಹೆಸರಿದೆ. ಪ್ರತಿಯೊಂದು ವಿಷ್ಣು ನಾಮಗಳಾದ್ದರಿಂದ ಅನುಸಂಧಾನ ಇರಲಿ, ಇದು ಬಹಳ ಮುಖ್ಯ. ಇದು ಆ ರೀತಿ ಮಾಡಿದರೆ ಸಕಲ ವೇದಾಧ್ಯಯನವೂ ಸಾರ್ಥಕ. ಆ ರೀತಿ ಮಾಡದೆ ಹೋದರೆ ಎಷ್ಟು ವೇದ ಓದಿದ್ರೂ ಪ್ರಯೋಜನ ಇಲ್ಲ. ನಿನ್ನ ಹೇಳಿದಂತೆ ಬ್ರಾಹ್ಮಣ ಗಾರ್ಧವರಾಗ್ತಾನೆ ಹೊರತು ಬ್ರಾಹ್ಮಣನಾಗೋದಿಲ್ಲ. ತದುಪಪಾದ ನಮಃ ಏವ ಮುಕ್ತ ಇರಿತ್ಯ ವಿಷ್ಣುನಾಮ ವಿಷ್ಣುನಾಮೋದಿತೋ ಅರ್ಥಃ ಏಷಃ ಏವ ಹೀತಿ ಅನ್ವಯ. ವಿಷ್ಣುನಾಮದಿಂದ ಹೇಳಿದ ಅರ್ಥನೇ ಇದಾಗಿದೆ. ತದುಪಪಾದನಂ ತದ್ವ್ಯಾಖ್ಯಾ ಇತಿ ತತಶ್ಚ ಕಿಮಿತ್ಯತಃ ಏವಪಿ. ಆದ್ದರಿಂದನೇ ಏವಂ ವಿಷ್ಣು ನಾಮದ ಅರ್ಥವನ್ನು ಉಪಸಂಹಾರ ಮಾಡ್ತಾರೆ. ಈಗ ವಿಷಾಣ ಊ ಇದೆಯಲ್ಲ, ವಿಶಿಷ್ಟ ಪ್ರಾಣ ಆತ್ಮ ಬಲಾದಿ ಅಖಿಲ ಸದ್ಗುಣೈ ಪೂರ್ಣ ಸ್ವಭಾವ. ಸ್ವಭಾವ ಊ ಶಬ್ದದ ಅರ್ಥ ಪೂರ್ಣ ಸ್ವಭಾವ. ವಿ ಅಂದರೆ ವಿಶಿಷ್ಟ, ಆಮೇಲೆ ಷಾಣ ಕಡೆಗೆ ಆತ್ಮ ಬಲ, ಹೀಗೆಲ್ಲ ಅರ್ಥ ಇದೆ ಅಂತ ಹೇಳಿ ಪೂರ್ತಿ ವಿಷ್ಣು ನಾಮದ ಅರ್ಥವನ್ನು ಹೇಳಿ ಈ ವಿಷಯವನ್ನೇ ಹೇಳ್ತಾ ಇದೆ ಅಂತ ಹೇಳಿದರೆ ಮುಗಿದೋಯ್ತು. ಯಾರು ಬ್ರೀಫ್ ಕೇಸ್ ಇಟ್ಕೊಂಡು ಹೋಗ್ತಾ ಇರ್ತಾನೆ, ಏನು ಅಂತ ಕೇಳಿದ್ರೆ ಬ್ರೀಫ್ ಕೇಸ್ ಅಂತ ಹೇಳೋದಿಲ್ಲ, ದುಡ್ಡು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಹಿಡ್ಕೊಂಡಿರೋದು ಏನು ಅನ್ನೋ ಬ್ರೀಫ್ ಕೇಸು, ದುಡ್ಡು ಅಂತ ಹೇಳ್ತಾನೆ. ಆಮೇಲೆ ಪಾಯ ಒಂದು ಚೀಲದಲ್ಲಿ ತರ್ತಾ ಇರ್ತಾರೆ, ಏನೋ ಚೀಲ ಅಂತ ಹೇಳಿದ್ರೆ ಏನಂತ ಹೇಳ್ತಾನೆ? ಅಕ್ಕಿ ಅಂತ ಹೇಳ್ತಾನೆ, ಬೇಳೆ ಅಂತ ಹೇಳ್ತಾನೆ. ಹಿಡ್ಕೊಂಡಿರೋದೇನು ಚೀಲ, ಅದ್ರ ಬರೀ ಚೀಲ ಹೊತ್ಕೊಂಡ್ಬರ್ಲಿಕ್ಕೆ ಅವನೇ ಹೋಗ್ಬೇಕಾಗಿತ್ತು. ಅಕ್ಕಿ ಬೇಳೆ ತರಲಕ್ಕೆ ಹೋಗಿರೋದ್ರಿಂದ ಅಕ್ಕಿ ಬೇಳೆ ಅಂತ ಯಾಕೆ ಕರೀತಾನೋ, ಹಾಗೆ ಎಲ್ಲವನ್ನು ವಿಷ್ಣು ವಿಷ್ಣು ಅಂತ ಅನುಸಂಧಾನ ಮಾಡ್ಕೊಂಡಿರೋದು. ಇಲ್ಲದೆ ಹೋದರೆ ಮನಸ್ಸು ಮಾಡಿದ್ದೆಲ್ಲ ವ್ಯರ್ಥ. ಏಮು ಮುಕ್ತ ರೀತ್ಯ ಅದನ್ನು ಇಟ್ಕೊಂಡು ನಮ್ಗೆ ಆಗ ಅರ್ಥ ಆಗುತ್ತೆ. ವೇದೇ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಆಮೇಲೆ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯದೆ. ಈ ಮಾತಿನ ಅರ್ಥ ಅದು ಎಲ್ಲ ಕಡೆ ವಿಷ್ಣುವರೇ ಹೇಳ್ತಾರೆ ಅಂತ ಹೇಳಿದಾಗ ಇವತ್ತು ಇಷ್ಟು ಕೂಡ ಆಚಾರ್ಯರ ಭಾಷೆ, ಅದಕ್ಕೂ ಭಾಷೆ ಅದು. ಯಾವ ಮಾತು ಎಷ್ಟು ಅರ್ಥ ಇದೆ, ವೇದ ಹೇಳಿ, ರಾಮಾಯಣ ಹೇಳಿ, ಭಾರತ ಹೇಳಿ, ಪುರಾಣ ಹೇಳಿ, ಮಧ್ಯದ ಭಾಗ ಹೇಳಿ, ಕೊನೆ ಭಾಗ ಹೇಳಿ, ಯಾವ ಭಾಗ ಹೇಳಿದರೂ ಕೂಡ ವಿಷ್ಣು ಈ ಅರ್ಥ ಇದೆ ಅದರೊಳಗೆ. ಅರ್ಥ ಆಯ್ತಾ? ಈ ಹಾಲಿನ ದೊಡ್ಡ ಹಂಡೆಯಲ್ಲಿ ಹಾಲಿದ್ದಾಗ ಪ್ರತಿ ಹನಿ ಹನಿಯೂ ಏನಿದೆ, ಪ್ರತಿ ಹನಿ ಹನಿಯೂ ಹಾಲೆ. ಗೊತ್ತಾಯ್ತು? ಎಷ್ಟು ದೊಡ್ಡ ಪ್ರವಾಹ ಇದ್ರೂ ಕೂಡ ಅದು ಹಾಲು ಅಂದರೆ ಹಾಲೆ, ಮೊಸರು ಅಂದರೆ ಮೊಸರೆ, ಕಣಕಣದಲ್ಲೂ ಮೊಸರು ಇರುತ್ತೆ, ಕಣಕಣದಲ್ಲೂ ಹಾಲು ಇರುತ್ತೆ. ಸೊ ವೇದದ ಅಕ್ಷರ ಅಕ್ಷರದಲ್ಲೂ ಏನಿದೆ, ವಿಷ್ಣು ಸರ್ವೋತ್ತಮತ್ವನೇ ಇದೆ. ಆಗ ನಮಗೆ ವಿಷ್ಣುವನ್ನೂ ಹೇಳುತ್ತೆ ಆಗಲಿಲ್ಲ ವೇದಗಳು, ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳಿದ್ರು. ಇದು ನಿಜವಾದ ಅರ್ಥ. ಹೇಗೆ ವಿಷ್ಣು ಅಂತ ಹೇಳಿ ವಿಶೇಷ ಅಂತ ಹೇಳಿದ್ರು, ಹೇಳಲಿಲ್ಲ ಅನುಸಂಧಾನ. ರಾಮ ಅಂದರೆ ಯಾರು? ರಾಮಾಚಾರ ಅಂತ ತಿಳ್ಕೊಂಡ ಹೋಯ್ತಲ್ಲಿ. ರಾಮ ಅಂದರೆ ಹುಡುಗನ ಹೆಸರು ಅಂತ ತಿಳ್ಕೊಂಡ ಹೋಯ್ತಲ್ಲಿ. ಅದೆಲ್ಲ ಸಾಂಕೇತಿಕ ನಾಮಗಳು, ಇದು ಅರ್ಥ ಅನ್ವರ್ಥಕ ನಾಮ. ಇದು ಅರ್ಥ ಆಯ್ತಾ? ಈಗ ಅನ್ವರ್ಥಕ ನಾಮ ಅಂತ ತಿಳ್ಕೊಂಡಾಗ ಅದು ಮಹತ್ವ ಬಂತು. ಅದಿಲ್ಲದೆ ಹೋದರೆ ಅದನ್ನು ಗೊತ್ತಿಲ್ಲ ಅಂತ ಅರ್ಥ. ಅನುಸಂಧಾನ ಇಲ್ಲ ಅಂದ್ರೆ ಮುಗಿದು. ಚಿಕ್ಕ ಹೇಳಿದ ಆಫ್ರಿಕಾದಲ್ಲಿ ಇವರು ವಜ್ರದ ಆಟ ಆಡ್ತಿದ್ದಾರೆ, ಅದು ವಜ್ರ ಗೋಲಿ ಮಾಡಿ ಆಟ ಆಡ್ತಿದ್ದಾರೆ. ಅವ್ರಿಗೇನು ಬೆಲೆ ಗೊತ್ತಿಲ್ಲ ಅದಕ್ಕೆ, ವಜ್ರ ಅಂತಲೇ ಗೊತ್ತಿಲ್ಲ. ತಿಳಿದವ್ರು ನೋಡ್ದ, ಸಾವಿರಾರು ಕೊಟ್ಟು ತಗೊಂಡ ಕೋಟಿ ಅಂತರ ಮಾಡ್ಕೊಂಡು. ಅದು ಬಲಬರಿ ಸಂಖ್ಯದ ಕತೆ ಹೇಳ್ತಾರಲ್ಲ ಹಾಗೆ, ಬಲಬರಿ ಸಂಖ್ಯಾನ ಸುಣ್ಣದ ಕಲ್ಲು ಅಂತ ತಿಳ್ಕೊಂಡು ಕುಟ್ಲಕ್ಕೆ ಹೋದ, ಬರಲಿಲ್ಲ, ಇದು ಸಾಕ್ಬಿಟ್ಟ. ಆ್ಯಕ್ಚುಲಿ ಇದೇನದು, ಜನ್ಮಪೂರ್ತಿ ಸುಣ್ಣ ಕುಟ್ಟಿ ಕೊಟ್ಟೋದಕ್ಕಿಂತ ಒಂದು ಬಲಬರಿ ಸಂಖ್ಯೆ ಇಟ್ಕೊಂಡು ಸಾಕಾಗ್ತಿತ್ತು, ವ್ಯಾಲ್ಯೂ ಗೊತ್ತಿಲ್ಲ ಅವನಿಗೆ. ಅದೇ ರೀತಿ ಎಲ್ಲ ವೇದಾಕ್ಷರಗಳು ಕೂಡ ವಿಷ್ಣುವನ್ನೇ ಹೇಳುತ್ತೆ ಅನ್ನೋ ಜ್ಞಾನ ಇಲ್ಲದೆ ಹೋದರೆ ಅದರಿಂದ ಉಪಯೋಗ ಪಡೆಯಲಿಕ್ಕಾಗದೇನೆ ಹೊರಟೋಗುತ್ತೆ. ಆಚಾರ ದೃಷ್ಟಾಂತ ಕೊಡ್ತಾರೆ, ಯಥಾ ಪದ್ಮರಾಗಸ್ಯ ಯಥಾ ತಂಡುಲ ಮುಷ್ಟಿ. ಪದ್ಮರಾಗ ಮಣಿ ಇಟ್ಕೊಂಡಿದ್ದ, ಅದು ಕೋಟಿಗಟ್ಟೆ ಬೆಲೆ ಬಾಡುತ್ತೆ. ಯಾರೋ ಬಂದ, ಒಂದಿಷ್ಟು ಮುಷ್ಟಿ ಅಕ್ಕಿ ಕೊಡ್ತೀನಿ ಕೊಡ್ತೀಯ ಅಂದ, ಓ ಕೊಟ್ಬಿಡ್ತೀರಿ ಅಂತ ಹೇಳಿ. ಅವನೇನಾದ್ರೆ ಅದು ಸ್ವಲ್ಪ ಲಾಭ ಇರುತ್ತೆ, ಇಲ್ಲ ಬರೀ ಕೈಲಿ ಕೊಡೋದಕ್ಕಿಂತ ಅಕ್ಕಿ ಬಂದಿದ್ದು ಕರೆಕ್ಟೇ. ಆದರೆ ಪದ್ಮರಾಗದ ಬೆಲೆನೇ ಅದು, ಗೊತ್ತಾಯ್ತಾ? ಪದ್ಮರಾಗದ ಬೆಲೆ ಅಲ್ಲ. ಇವತ್ತು ಮೆಡಿಕಲ್ ಓದಿಬಿಟ್ಟ, ಎಮ್ ಡಿ ಎ ಮಾಡಿಬಿಟ್ಟ, ಒಂದು 50 ರೂಪಾಯಿ ಕೂಲಿ ಕೆಲಸ ಸೇರ್ಕೊಂಡ್ಬಿಟ್ಟ, ದಿವಸಕ್ಕೆ 50 ರೂಪಾಯಿ ಕೊಡ್ತಾರೆ ಅಂತ ಹೇಳಿದರೆ ಏನಂತಾರೆ ಅದಕ್ಕೆ? ಕೆಲಸ ಅಲ್ಲ ಅಂತ ಕರೀತ. ಕೆಲಸ ಅಂತ ಕೆಲಸ ಅಲ್ಲ, ಯಾತಕ್ಕೆ? ಅದಕ್ಕೆ ಬರೋ ಸಂಬಳ ಅಲ್ಲ ಅದು. ಇನ್ನೊಬ್ಬರು ಓದಿಯೇ ಇಲ್ಲ, 50 ರೂಪಾಯಿ ಬರೋ, ತಗೋ ಪರವಾಗಿಲ್ಲ, ಸುಖವಾಗಿದ್ದು ಪರವಾಗಿಲ್ಲ, ಸಾರ್ಥಕ ಆಯಿತು ಅಂತ ಹೇಳಿದ್ರೆ. ಯಾಕೆ? ಬೇರೆ ಏನೂ ಸಿಗೋ ಚಾನ್ಸೇ ಇಲ್ಲ ಅವನಿಗೆ. ಅವನಿಗೆ ಸಿಗೋದಕ್ಕೆ ಅಷ್ಟಕ್ಕೆ ಸಿಕ್ಕಿದ್ದೆ ಪುಣ್ಯ ಅವನಿಗೆ. ಆದರೆ ಇವನಿಗೆ ಲಕ್ಷಾಂತರ ತರಬೇಕಾದ್ರೆ 50 ರೂಪಾಯಿ ತರ್ತಾನೆ ಅಂತ ಹೇಳಿದರೆ ಅದು ಕೆಲಸ ಅಲ್ಲ. ಅರ್ಥ ಆಯ್ತಾ? ಇವತ್ತು ನಾವು ವೇದ ಅಧ್ಯಯನ ಮಾಡಿದ್ವಿ, ಇಡೀ ಭೂಲೋಕದ ಸಾಮ್ರಾಜ್ಯ ಸಿಕ್ತು, ಫಲ ಅಲ್ಲ ಅದು. ಯಾಕೆ? ಏನು ಫಲ ಇದೆ ಅದಕ್ಕೆ? ಮೋಕ್ಷ ಫಲ ಇದೆ. ಮೋಕ್ಷ ಫಲ ಇರೋದನ್ನು ನೀವು ಸಾಮ್ರಾಜ್ಯ ಫಲಕ್ಕೆ ಉಪಯೋಗಿಸ್ಬಿಟ್ರೆ ವೇಸ್ಟ್ ಅದು. ಅರ್ಥ ಆಯ್ತಾ? ಯಾರು ಮನೆಗೆ ಕೆಲಸಕ್ಕೆ ಕೇಳು ಅಂತ ಹೋಗಿದ್ರು, ಊಟ ಮಾಡಿಕೊಂಡು ಹೋಗ್ಬಿಟ್ಟೆ ಮನೆಗೆ ಅಷ್ಟೇ. ಏನು ಅಡುಗೆ ಮಾಡೇ ಮಾಡ್ತಾರೆ, ಅಡುಗೆ ಮಾಡಿದ್ರು ಮಂಡನೆ ಮಾಡ್ತಾರೆ. ಕೆಲಸ ಅಂದರೆ ಯಾಕಾದ್ರೆ ಬರ್ತೇ ಬಿಟ್ಟೆ ಅಂತ ಹೇಳಿಬಿಟ್ಟೆ ಹೋಗಿ. ಅವ್ರು ಕೆಲಸ ಕೊಡೋರ ಹತ್ರ ಒಂದಿವ್ಸ ಊಟ ಮಾಡ್ಕೊಂಡು ಹೋಗ್ತಾರೆ ಯಾರು ಕೂಡ. ಕೆಲಸ ಕೇಳಿಬಿಟ್ಟಿದ್ದಿದ್ರೆ ಜನ್ಮಪೂರ್ತಿ ಊಟ ಮಾಡಬಹುದಾಯಿತು, ಊಟಕ್ಕೆ ಹಾಕ್ಬೋದಾಯಿತು ಇನ್ನೊಬ್ಬರಿಗೆ. ಅದಕ್ಕೇ ನಾವೇನು ತಿಳ್ಕೊಂಡಿದ್ದೇವೆ ಇವತ್ತು, ಪವಮಾನ ಮೊದಲ ಎಲ್ಲವಕ್ಕೂ ಕೂಡ ಚಿಕ್ಕ ಚಿಕ್ಕ ಫಲ ತಗೊಂಡು ಭಾರಿ ದೊಡ್ಡ ಫಲ ಬಂದು ತಿಳ್ಕೊಂಡ್ಬಿಟ್ಟಿದ್ದೇವೆ. ಚಿಕ್ಕ ಫಲಗಳು ಫಲಗಳೇ ಅಲ್ಲ. ನಿಜವಾದ ಫಲ ಯಾವುದು ಅಂದರೆ ಮೋಕ್ಷನೇ. ಅದಕ್ಕೆ ದಾಸರು ಹೇಳ್ತಾರೆ, ನೀನು ಒಲಿದ್ದಕ್ಕೆ ಇಹ ಸೌಖ್ಯವೇ ರಂಗ ನಾನೊಲ್ಲೇ ನಾನೊಲ್ಲೇ. ವಿಜಯದಾಸರ ಮಾತು. ಒಮ್ಮೆ ಭಾರಿ ಬಡವರಿದ್ರು ಶ್ರೀಮಂತರಾದರು, ಮತ್ತೆ ಸರಿ ಹೋಯ್ತು, ಎಲ್ಲ ಸರಿ ಹೋಯ್ತು. ಇತ್ತಕ್ಕಿದ್ದಾಗ ಒಂದ್ಸಲ ಏನಾಯ್ತು, ಮನೆ ತು ಮುಟ್ಟಿದ್ದೆಲ್ಲ ಬಂಗಾರ, ರಾಶಿ ರಾಶಿ ಏನು ನೋಡಿದ್ರು ಚಿನ್ನನೆ. ಗುರುವಾರ ಖುಷಿ ಪಟ್ಬಿಡ್ತಿದ್ರು, ಅವ್ರು ಹೇಳ್ತಾರೆ ಸಿಟ್ಟು ಬಂದ್ಬಿಡ್ತಾರೆ ದೇವ್ರ ಮೇಲೆ ಅವ್ರಿಗೆ ಭಾರ, ಏನು ಹೀಗೆ ಮಾಡೋದು ನನಗೆ, ಇದಕ್ಕೋಸ್ಕರ ಮಾಡಿದ್ದೆ ಅಂತ ಕೇಳ್ತಾರೆ. ಈ ಚಿನ್ನ ಬೇಕು ಅಂತ ಮಾಡಿದ್ದೆ ನಾನು, ಏನು ಬೇಕಾಗಿತ್ತು, ನಾನು ಅನುಗ್ರಹ ಬೇಕು ಮೋಕ್ಷ ಬೇಕು ಅಂತ ನಾನು ಕೇಳಿದರೆ, ನೀನು ಇದಕ್ಕೆ ಇಹ ಸೌಖ್ಯವೇ ರಂಗ, ಇಹ ಸೌಖ್ಯ, ಇಹ ಸೌಖ್ಯ ಅಂದ್ರೆ ಏನರ್ಥ, ಬಿಟ್ಟೋಗ್ಬೇಕಾದ್ರೆ ಎಷ್ಟೇ ಇದ್ರೂ ಏನೋ ಜೊತೆ ಬರೋದಲ್ಲ, ಅದು ಏನು ಬರಬೇಕದಕ್ಕೆ ಮೋಕ್ಷ ಕೊಡಬೇಕು, ಆಗ ನಮಗೆ ವ್ಯಾಲ್ಯೂ ಏನಂತ ಗೊತ್ತಾಗತ್ತೆ. ಇದು ಸರಿಯಾಗಿ ನಮಗೆ ಸಾಮಾನ್ಯರಿಗೆ ಚಿಕ್ಕ ಮಕ್ಕಳಿಗೆ ಬಂಗಾರ ಸರ ಇಟ್ಕೊಂಡಿರ್ತದೆ, ಯಾವ ಚಾಕ್ಲೇಟ್ ಕೊಟ್ಟರೆ ಕೊಟ್ಬಿಡುತ್ತದೆ, ಚಾಕ್ಲೇಟಿನ ಫಲನ ಅದಕ್ಕೆ, ಚಾಕ್ಲೇಟ್ ಕೊಟ್ಟು ಮೋಸ ಹೋಗಿದೆ ಅದು. ಆದರೆ ತಿಳಿದವನು ಅದಕ್ಕೆ ಸ್ವಲ್ಪ ಕಡಿಮೆ ಕೊಟ್ಟರು ತೊಗೊಳೋದಿಲ್ಲ, 10,000 ಬರೆದು 9,000 ಕೊಟ್ಟರು ಕೊಡೋದಿಲ್ಲ ಅಂತಾನು. ಯಾಕೆಂದ್ರೆ ಏನು ಸಿಗಬೇಕು ಬೆಲೆ, ಅದಕ್ಕೆ ಕರೆಕ್ಟ್ ಬೆಲೆ ಸಿಗಬೇಕು. ಅದಕ್ಕೆ ಜ್ಞಾನಕ್ಕೆ ಬೆಲೆ ಯಾವುದು, ಮೋಕ್ಷನ ವತಿ ಏನು ಕೊಟ್ಟರು ಬೆಲೆ ಅಲ್ಲ ಅದು. ಆ ದೃಷ್ಟಿಯಲ್ಲಿ ವೇದಾಧ್ಯಯನ ಮಾಡಿದವರು ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲದೇನೆ, ಆತನ ವಿಶಿಷ್ಟ ಫಲಾದಿಗಳು ಅವನ ಸ್ವಭಾವ ಅಂತ ತಿಳ್ಕೊಳ್ಳದೇನೆ ಅಧ್ಯಯನ ಮಾಡಿದರೆ ಅದೆಲ್ಲ ವ್ಯರ್ಥ ಅದು ಅಂತ ಹೇಳ್ತಾರೆ. ಏನ ಹೌದು ಅಲ್ಲ, ಒಬ್ಬ ವಾಯುದೇವರಿಂದ ವಾಯುದೇವರು ಹೇಳ್ಬೇಕಾದ ಬುದ್ಧಿ ಏನು ಬಂದಿದೆ ಮಧ್ಯೆ ಮಧ್ಯೆ, ಯಾಭ್ಯಾಂ ಶುಶ್ರೂಷು ರಾಶಿ, ನೀವು ಯಾರ ಸೇವೆ ಅವತಾರ ಮಾಡಿದ್ರು, ಅಂದಮೇಲೆ ಯಾರು ಬಂದ್ರಿಗ ಅಲ್ಲಿ ಶುರುವಾಗಿದ್ದೆ ಶ್ರೀಮದ್ ವಿಷ್ಣುವಂಗ್ರೆ ನಿಷ್ಠ, ಪರಮಾತ್ಮನ ಪಾದಗಳ ನಿಷ್ಠರಾಗಿದ್ದೀರಿ ನೀವು ಅಂತೇಳಿ. ಅಂದರೆ ವಾಯುದೇವ್ರ ಕಡೆ ಗಮನ ಹೋಗುತ್ತೆ, ದೇವ್ರ ಕಡೆ ಗಮನ ಹೋಗುತ್ತಾಗ ದೇವ್ರ ಕಡೆ ಗಮನ ಹೋಗುತ್ತೆ. ಏನ ಅಲ್ಲ ಹೌದು, ಸೃಷ್ಟಿ ಬೇರೆ, ಕರೆಕ್ಟ್ ಬಂದು ಅಲ್ಲ ಅಲ್ಲ ಹಾಗಲ್ಲ, ಅದು ಅರ್ಥ ಆಗಲ್ಲ. ಅಲ್ಲಿ ಏನಂದ್ರೆ ಸೃಷ್ಟಿ ಬೇರೆ, ಸೃಷ್ಟಿ ಮಾಡೋ ಸಾಮರ್ಥ್ಯ ಬೇರೆ, ಸೃಷ್ಟಿ ಮಾಡ ಸೃಷ್ಟಿನೇ ಅವನಲ್ಲ, ಸೃಷ್ಟಿ ಅವನಾದ್ರೆ ಏನಾಗುತ್ತೆ ಅಲ್ಲಿಗೆ, ಸೃಷ್ಟಿಗೆ ಅವನಿಗೂ ಯಾವ್ದು ಕಾರ್ಯಕ್ಕವನಿಗೆ ಐಕ್ಯ ಹೇಳಿದಾಗತ್ತೆ ಅಲ್ಲ, ಸೃಷ್ಟಿ ಕರ್ತೃತ್ವ ಅವನು, ಸೃಷ್ಟಿ ಕರ್ತೃತ್ವ ಘಟ ಬೇರೆ, ಘಟ ಕರ್ತೃತ್ವ ಬೇರೆ, ಘಟ ಬೇರೆ, ಘಟ ಕರ್ತೃ ಕುಂಬಾರ, ಘಟ ಬೇರೆ, ಘಟ ಕರ್ತೃ ಬೇರೆ, ಹಾಗೆ ಸೃಷ್ಟಿಕರ್ತ ಬೇರೆ, ಸೃಷ್ಟಿ ಬೇರೆ, ಸೃಷ್ಟಿಕರ್ತ ಪರಮಾತ್ಮ, ಅದಕ್ಕೇನೆ ಅಸ ವಿಷ್ಣು ರೇವ ವಿಜಿಜ್ಞಾಸ ಸರ್ವಕರ್ತ ಆಗಬಹುದು. ಅದನ್ನು ಯೋಚನೆ ಮಾಡಬೇಕು, ಅದು ಅವನಿಗೂ ಆ ಗುಣಕ್ಕೂ ಏನು ಸಂಬಂಧ, ಅವನೇ ಸಂಬಂಧ, ಅಭೇದ ಸಂಬಂಧ. ಹೀಗೆ ಅಂತ ಅರ್ಥ ಮಾಡಿದ್ರೆ ಅದು ಮಹಿಮೆ, ಉಳಿದವರು ಯಾರಿಗೂ ಅದನ್ನು ಹೇಳಕ್ ಬರಲಿಲ್ಲ. ಅಂದ್ರೆ ಎಲ್ಲ ರೂಪನ ಉಚ್ಚಾರಣೆ, ವೇದ ವೇದಾಭಿಮಾನಿ ಮಹಾಲಕ್ಷ್ಮಿ, ಆದ್ರಿಂದ ಎಷ್ಟು ಸಾಮರ್ಥ್ಯ ಇದೆ ಅವರಿಗೆ, ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಸಾಮರ್ಥ್ಯ ಇದೆ, ಒಂದೇ ವೆಹಿಕಲ್ಲು ಡ್ರೈವರ್ ಕೆಪಾಸಿಟಿ ಸ್ಪೀಡಲ್ಲಿ ಹೋಗುತ್ತದೆ, ಗೊತ್ತಾಯ್ತಾ, ವೆಕೆ ವೆಹಿಕಲ್ ಕೆಪಾಸಿಟಿ ಬೇರೆ, ಡ್ರೈವರ್ ಕೆಪಾಸಿಟಿ ಬೇರೆ, ಲರ್ನರ್ ಮೆಲ್ಲಗೆ ಹೊತ್ಕೊಂಡು ಹೋಗ್ತಿರ್ತಾನೆ, ಆ ಕೆಪಾಸಿಟಿ ಜಾಸ್ತಿ ಇದೆ ಪಾಪ ಅವರಿಗೆ, ಅದು ಮೆಲ್ಲಗೆ ಹೋಗ್ತಿದ್ದಾನೆ ಅಷ್ಟೇ. ಫುಲ್ ಇವರು ಡ್ರೈವರಿಗೆ ಕೊಟ್ಬಿಟ್ರೆ ಅವನು 60-80 ಕಿಲೋಮೀಟರ್ 100 ಕಿಲೋಮೀಟರ್ ಹೋಗ್ಬಿಡ್ತಾನೆ, ಇವ್ರು ಅಷ್ಟೆಲ್ಲ ಹೋಗೋದಿಲ್ಲ, ಯಾಕಂದ್ರೆ ಶಕ್ತಿ ಅದಕ್ಕೆ ಇವ್ರ ಶಕ್ತಿ ಇಲ್ಲ. ಮಹಾಲಕ್ಷ್ಮಿಗೆ ಎಷ್ಟು ಶಕ್ತಿ, ನಾವೇ ವೇದ ಹೇಳ್ತೇವೆ ಅಂತ ತಿಳ್ಕೊಬೋಣ, ನಮ್ಮ ಶಕ್ತಿ ಎಷ್ಟು, ಹೈಲಿ ಲಿಮಿಟೆಡ್. ಮಹಾಲಕ್ಷ್ಮಿ ಶಕ್ತಿ ಎಷ್ಟದು, ಪ್ರತಿ ಕ್ಷಣದಲ್ಲೂ ಬಗೆ ಬಗೆಯ ನೂತನವ ಕಾಣುತ್ತೆ, ಆ ಸಾಮರ್ಥ್ಯ ಅವರಿಗೆ. ಒಂದೇ ವಸ್ತುನೇ, ಒಂದೇ ಉಡ್ಡು ಕೊಟ್ಟ, ಮಂಟಪ ಮಾಡೋಕ್ಕೂ ಬರುತ್ತೆ, ಒಲೆ ಒರೆ ಉರಿ ಹಾಕೋಕ್ಕೂ ಬರುತ್ತೆ, ಅರ್ಥ ಆಯ್ತಾ, ಈಗ ಒಲೆಗೆ ಹಾಕಿ ಸುಡೋಕ್ಕೂ ಬರುತ್ತೆ, ಮಂಟಪ ಪೂಜೆ ಮಾಡೋಕ್ಕೂ ಬರುತ್ತೆ. ಯಾರ ಮೇಲೆ, ಯಾರ ಕೆಪಾಸಿಟಿ ಅದು, ಮಾಡೋನ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೇನೆ ಯಾವುದೇ ಮಂತ್ರ ಉಚ್ಚಾರಣೆ ಯಾರು ಮಾಡ್ತಾರೋ ಅವನ ಕೆಪಾಸಿಟಿ ತಕ್ಕಂತೆ ಏನು ಮಾಡುತ್ತದೆ, ಫಲ ಕೊಡುತ್ತೆ, ಗೊತ್ತಾಯ್ತಾ. ಆ ದೃಷ್ಟಿಯಲ್ಲಿ ವೇದಗಳ ಪ್ರಶ್ನೆ ಕೇಳಿದ್ರಲ್ಲ ಅದೇ ಉತ್ತರ, ಎಲ್ಲ ರೂಪನೂ ಹೇಳುತ್ತೆ ಅಂತ ಅದೇ ಹೇಳ್ತಿರೋದು ನಾನೀಗ. ಮಹಾಲಕ್ಷ್ಮಿಗೆ ಎಷ್ಟು ಕೆಪಾಸಿಟಿ ಇದೆ, ಎಲ್ಲ ರೂಪ ಏಕಕಾಲ ಚಿಂತನೆ ಮಾಡ್ತಾರೆ, ಇಷ್ಟಾದರೂ ಅದು ಬಿಯಾಂಡ್ ಅವ್ರ ಕೆಪಾಸಿಟಿ ಇರುತ್ತೆ, ಅದು ಮಹಿಮೆ. ಅದು ಎಲ್ಲರನ್ನೂ ಮೀರಿಸೋದು ಅವರ ಸಾಧ್ಯವಾದ ಮಹಿಮೆ, ಆದರೆ ದೇವ್ರ ಮಹಿಮೆ ಮುಟ್ಟಕ್ಕಾಗದೆ ಇರೋದು ಅವರ ಅಸ್ವಾತಂತ್ರ್ಯ, ಎರಡನ್ನೂ ತಿಳ್ಕೋಬೇಕು. ಉಳಿದವ್ರಿಗೆ ಯಾರಿಗೆ ಒಂದಕ್ಕೆ ಲಿಮಿಟ್ ಅದು, ಅಷ್ಟಕ್ಕೆ ಲಿಮಿಟ್ ಆಗ್ತಾ ಹೋಗುತ್ತೆ. ರುಜುಗಳಿಗೆ ಎಲ್ಲಕ್ಕಿಂತ ಜಾಸ್ತಿ ಬಂದರೆ ಮಹಾಲಕ್ಷ್ಮಿ ಈಶಾ ಕೋಟಿ ಪ್ರವಿಷ್ಠೆಯಾದ್ದರಿಂದ ಅದು ಅನುಸಂಧಾನ ಕ್ರಮ ವಿಚಿತ್ರವಾದ ಅನುಸಂಧಾನ ಕ್ರಮ, ಗೊತ್ತಾಯ್ತಾ. ಈ ಮುಂದೆ ಏವಂ ಏವಂ ಮುಕ್ತ ಇತ್ಯಾ ಇತ್ಯರ್ಥ ಯಥಾ ವಿಷ್ಣು ನಾಮ್ನಃ ಏವಂ ಸರ್ವೇಷಾಂ ವಚನಮಿತಿ ವಾ. ಹೀಗೆ ವಿಷ್ಣುನಾಮದ ಅರ್ಥವೇ ಎಲ್ಲ ಮಾತುಗಳು ಇವೆ. ವಿಶಿಷ್ಟೇತಿ ಸರ್ವ ವಿಶೇಷಣಂ, ಸರ್ವ ವಿಶೇಷಣಂ ಅಂದ್ರೇನು, ಪ್ರಾಣ ಆತ್ಮ ಬಲ ಇವೆಲ್ಲಕ್ಕೂ ವಿಶಿಷ್ಟ ಅಂಬೋದು ವಿಶೇಷಣ, ಗೊತ್ತಾಯ್ತಾ. ಅದೇ ರೀತಿ ಹೂ ಅನ್ನೋದು ಎಲ್ಲದಕ್ಕೂ ಸ್ವಭಾವ ಅಂತ ಅರ್ಥ. ಅಂದರೆ ಜ್ಞಾನ ಸ್ವಭಾವ, ಮರ ಸ್ವಭಾವ, ಆನಂದ ಎಲ್ಲವೂ ಸ್ವಭಾವನೆ ಪರಮಾತ್ಮನಿಗೆ. ಆದಿಪದೇನ ಯೋಜನಾಂತರೇ ವಿ ಇತ್ಯಸ್ಯ ಗತ್ಯಾದ್ಯರ್ಥಸ್ಯ ನಾನಾದಿ ಗುಣಪರತ್ವಾತ್ ತದ್ಗ್ರಹಣಂ. ಇನ್ನೊಂದು ಅರ್ಥ ಹೇಳಿದ್ರು, ಹಿಂದೆ ಹೇಳಬೇಕಾದ್ರೆ ವಿಷ್ಣು ಅಂತ ಹೇಳಬೇಕಾದ್ರೆ ವೀನ ಉಪಸರ್ಗ ಮಾಡ್ಕೊಳ್ಳೋದು ಬೇರೆ, ಪದನೆ ಮಾಡ್ಕೊಳ್ಳೋದು ಬೇರೆ. ಅರ್ಥ ಹೇಳಿದ್ದಾರೆ, ವಿಶ್ವಿಶ್ಚಾಸ ಉಷ್ಣುಸ್ತ್ಯ ಎರಡೇ ಅಕ್ಷರ ಮಾಡಕ್ಕೆ ಬರುತ್ತೆ, ಆಗ ಅರ್ಥ ಹೇಳೋ ಕ್ರಮ ಬೇರೆ, 4 ಅಕ್ಷರ ಮಾಡಿದ ಅರ್ಥ ಹೇಳೋ ಕ್ರಮ ಬೇರೆ, ಎರಡನ್ನು ಸೇರಿಸಿ ಆಚಾರ ಹೇಳಿಬಿಟ್ಟಿದ್ದಾರೆ. ತದ್ಗ್ರಹಣಂ ಸಾಮಾನ್ಯ ವಿಶೇಷ ಭಾವಾತ್ ಆತ್ಮ ಇತ್ಯನೇನ ಅಪೌನರುತ್ಯಂ. ಆತ್ಮ ಅಂದರೆ ಇಷ್ಟೆಲ್ಲ ಅರ್ಥ ಹೇಳಿದರೆ ಆತ್ಮದ ಅರ್ಥ ಆಗುತ್ತಲ್ಲ ಅಂದರೆ ಕರೆಕ್ಟು ಸಾಮಾನ್ಯ ವಿಶೇಷ ನ್ಯಾಯೇನ, ಸಾಮಾನ್ಯ ವಿಶೇಷ ನ್ಯಾಯೇನ. ಸಾಮಾನ್ಯ ವಿಶೇಷ ಎರಡು ತಗೊಳ್ಳೋದು, ಕುರು ಪಾಂಡವ ನ್ಯಾಯ ಅಂತ ಕರೀತಾರೆ. ಕೌರವರನ್ನ ಪಾಂಡವರನ್ನ ಮೊದಲು, ಯಾಕ್ಚುಲಿ ಪಾಂಡವರು ಕೂಡ ಯಾರು? ಕೌರವರ ಕುರುವಂಶದವರೇ. ಮತ್ತೆ ನಮ್ಮನೆಗೆ ಬ್ರಾಹ್ಮಣರು ಬಂದಿದ್ರು, ಸಾಂಗುಳು ಬಂದಿದ್ರು ಅಂತ ಹೇಳ್ತಾರೆ. ಸಾಂಗುಳು ಬ್ರಾಹ್ಮಣರಲ್ಲೇನೇ ಆಗಿದ್ರೆ ಸಾಮಾನ್ಯ ವಿಶೇಷ ನ್ಯಾಯ ಅಂತದ್ದು. ಸಾಮಾನ್ಯರು ವಿಶೇಷರು, ವಿಶೇಷ ಒತ್ಕೊಳ್ಳೋಕ್ಕೋಸ್ಕರ ಬ್ರಾಹ್ಮಣರ ಸಾಮಾನ್ಯ ಬ್ರಾಹ್ಮಣರ ಗುಂಪು ಸೇರ್ಸೋಕ್ಕಾಗೋದಿಲ್ಲ, ಇನ್ನು ಮೇಲಿನವರು. ಅದಕ್ಕೋಸ್ಕರನೇ ಅವರು ಬ್ರಾಹ್ಮಣರಾಗಿದ್ರು ಕೂಡ ಸಾಂಗುಳು ಬಂದ್ರೆ ಬ್ರಾಹ್ಮಣರು ಬಂದಿದ್ರು ಅಂತ ಹೇಳೋದು ಸಾಮಾನ್ಯ ವಿಶೇಷ ನ್ಯಾಯ. ಕುರುಪಾಂಡವ ನ್ಯಾಯ, ಬ್ರಾಹ್ಮಣ ಪರಿವರಾಜಕ ನ್ಯಾಯ, ಇವೆಲ್ಲ ನ್ಯಾಯಗಳಲ್ಲಿ ಹೇಳ್ತಾರೆ. ಬ್ರಾಹ್ಮಣ ಪರಿವರಾಜಕ ಇಬ್ಬರು ಬ್ರಾಹ್ಮಣರಾಗಿದ್ದರು ಕೂಡ ಬ್ರಾಹ್ಮಣ ಪರಿವರಾಜಕ ಅಂತ ಹೇಗೆ ಹೇಳ್ತಾರೋ, ಆತ್ಮಶಬ್ದದ ಅರ್ಥನೇ ಬೇರೆ ಆಗಿದ್ದರೂ ಕೂಡ ಆತ್ಮನ ಸ್ಪೆಸಿಫಿಕ್ ಮತ್ತೆ ಹೇಳ್ತಾರೆ. ಯಾಕೆ ಆತ್ಮೇತಿ ತೂಪಗಚ್ಚಂತೆ ಗ್ರಹಯಂತಿ ಚ ಓಂ, ಬ್ರಹ್ಮಸೂತ್ರ ಹೇಳಿದೆ. ದೇವರನ್ನು ಪೂರ್ಣ ಉಪಾಸನೆ ಮಾಡೋಕ್ಕೆ ರೋಗಾದಿಗಳ ಕಾರಣದಿಂದ ಆಗದೆ ಹೋದರೆ ಗೊತ್ತಾಯ್ತಾ, ನಾಲ್ಕು ಕೂಡ ಉಪಾಸನೆ ಮಾಡಬೇಕು ಮಿನಿಮಮ್ ಅಂದರೆ. ಅಷ್ಟು ಮಾಡೋಕ್ಕಾಗಲಿಲ್ಲ ಯಾವಾಗ ಹೇಳ್ತಾ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು. ಆದಿ ವ್ಯಾಧಿ ನಿಮಿತ್ತೇನ, ಆದಿ ಮನೋವ್ಯಥೆ, ವ್ಯಾಧಿ ದೇಹದ ರೋಗ, ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಅಂತ ಹೊತ್ತಲ್ಲಿ ಏನು ಬಿಡಬಾರ್ದು ಅಂದರೆ ಆತ್ಮೇತಿ ತೂಪಗಚ್ಚಂತೆ ಗ್ರಹಯಂತಿ, ಆತ್ಮ ಅಂತ ಮಾತ್ರ ಬಿಡಬಾರ್ದು. ಆತ್ಮ ಅಂದ್ರೆ ಏನು? ಅಲ್ಲಿ ಸ್ವಾಮಿ ಅಂತ ಅರ್ಥ, ಅಲ್ಲಿ ದೇವರು ನಮ್ಮ ಸ್ವಾಮಿ, ಇದನ್ನು ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾರೆ. ಆ ಟೈಪ್ ಇದನ್ನು ಹೇಳ್ತಿದ್ದಾರೆ. ಪ್ರತ್ಯೇಕಂ ನಿಸ್ಸೀಮತ್ವಂ ಸದಿತಿ ನಿರ್ದೋಷತ್ವಂಚ ಉಚ್ಚತಾರ್ಥಸ್ಯ ಅರ್ಥಸ್ಯ ಉವರಣಸ್ಯ ಅರ್ಥಃ. ಪ್ರತ್ಯೇಕಂ ನಿಸ್ಸೀಮತ್ವಂ ಸದಿತಿ ನಿರ್ದೋಷತ್ವಂ, ಸತ್ ಅಂದರೆ ನಿರ್ದೋಷ, ಆಮೇಲೆ ಉಚ್ಚತ ಅರ್ಥಸ್ಯ ಉವರಣಸ್ಯ ಅರ್ಥ, ಊ ಶಬ್ದಕ್ಕೆ ಉಚ್ಚ ಅಂತ ಅರ್ಥ, ಪ್ಲಸ್ ಸ್ವಭಾವ ಅಂತ ಅರ್ಥ. ಸ್ವಭಾವ ಇತಿ ಅನ್ ಪ್ರತ್ಯಯ ಉಕಾರಸ್ಯ ಇತಿ ವಿವೇಕ. ಆದ್ದರಿಂದನೇ ಇತಿ ಅನ್ ಪ್ರತ್ಯಯ, ಅದೇನು ಬಂದಿದೆ ಸ್ವವಿಷ್ಣು ಅಂತ ಬರಬೇಕಾದ್ರೆ ಆ ಊ ಪ್ರತ್ಯಯ ಏನು ಹೇಳ್ತಾ ಇದೆ, ಅದು ಉನ್ ಪ್ರತ್ಯಯ. ಉನ್ ಪ್ರತ್ಯಯ ಬೇರೆ, ವಿಷ್ಣು ಅಂತಕ್ಕಂಥ ಪದನೇ ಬೇರೆ. ಆ ಊ ಪ್ರತ್ಯಯ ಬಂದಾಗ ಸ್ವಭಾವ ಅನರ್ಥ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಾಚ್ಛಿಲ್ಯಾರ್ಥೆ ಉ, ತಾಚ್ಛಿಲ್ಯಾರ್ಥೆ ಉ ಅಂತ ಕರೆದಿದ್ದಾರೆ. ಅವೆಲ್ಲ ವೇದದಲ್ಲಿ ಅರ್ಥ ಮಾಡೋ ಕ್ರಮ ಅದು. ಕಸ್ಮೈ ನೋಪದಿಶೇ, ಇಷ್ಟೆಲ್ಲ ಹೇಳಿದ ಮೇಲೆ ಉಪನಿಷತ್ ಕೊನೆಯ ವಾಕ್ಯ ಇದು, ಐತರೇಯದ ಕೊನೆಯ ವಾಕ್ಯ. ತಾಯೇತಾಹ ಸಂಹಿತಾಹ ನ ಅನಂತೇ ವಾಸಿನೇ ಬ್ರೂಯಾತ್. ಮೊದಲನೇ ಅನ್ನ ಅನಂತೇ ವಾಸಿನೇ ಪ್ರಬ್ರೂಯಾತ್. ಯಾರಿದನ್ನ ಶಿಷ್ಯರಾಗಿಲ್ಲ ಅವ್ರು ಹೇಳಬಾರದು. ಯಾವುದಿದು ಇವತ್ತು ಮೆಂಬರ್ಸಿ ಮಾತ್ರ ಅಲಾಟ್ ಮಾಡ್ತಾರೆ ಸೈಟ್ ಅಂತಾರಲ್ಲ, ಹಾಗೆ ನಾನ್ ಮೆಂಬರ್ಗೆ ಸೈ ಅಲಾಟ್ ಮಾಡೋಕ್ಕೆ ಬರೋದಿಲ್ಲ. ಅದೇ ಅಂತ್ಯವಾಸಿ ಆಗಬೇಕು. ಅಂತ್ಯವಾಸಿ ಶಬ್ದಕ್ಕೆ ಎರಡು ಅರ್ಥ. ಸಾಮಾನ್ಯ ಅರ್ಥ ಏನು? ಶಿಷ್ಯ ಅಂತ ಅರ್ಥ. ಇದು ಹಾಗಲ್ಲ, ಅಂತ್ಯವಾಸಿ ಅಂದರೆ ಹತ್ತಿರ ಇರೋ ಶಿಷ್ಯ ಅಂತ. ಅಂತ್ಯ ವಸತಿ ಇತಿ ಅಂತ್ಯವಾಸಿ, ಹತ್ತಿರ ಇರೋ ಶಿಷ್ಯ ಅಂದರೆ ಏನು? ಗುರುಕುಲ ವಾಸ ಮಾಡಿಕೊಂಡಿರ್ಬೇಕಲ್ಲಿ, ಅದು ಶಿಷ್ಯ. ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೀವಲ್ಲ, ಹಾಗೆ ಬೇರೆ ಸ್ಕೂಲಲ್ಲಿ ಮನೆ ಬಂದುಬಿಡ್ತಾರೆ ಪಾಠ ಮುಗಿಸೋಣ, ಅಲ್ಲಿ ಹಾಗಲ್ಲ, ಅಲ್ಲೇ ಇರ್ತಾರ. ಅವಾಗ ಏನಾಗುತ್ತದೋ, ಗುರುಗಳು ಪಾಠ ಅಷ್ಟೇ ಕೇಳೋದಿಲ್ಲ, ಅವ್ರು ಏನು ನೋಡ್ತಾರೆ, ಪ್ರಾಕ್ಟಿಕಲ್ ಎಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅವರಿಗೆ, ಜ್ಞಾನ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಒಟ್ಟಿಗೆ ಆದಾಗ. ಅದಕ್ಕೋಸ್ಕರ ಗುರುಕುಲ ವಾಸ ಅಂತ ಕರೀತಾರೆ. ಗುರುಕುಲ ವಾಸ ಮಾಡೋದು, ಹಿಂದಿನ ಕಾಲದಲ್ಲ ಗುರುಕುಲ ವಾಸ ಮಾಡಿಯೇ ಅಧ್ಯಯನ, ಗುರುಕುಲದಲ್ಲೇ ಇರಬೇಕು. ಮತ್ತೆ ಅವ್ರು ಹೇಳಿಕೊಟ್ಟಷ್ಟೇ ಓದಬೇಕು, ಕಡಿ ಕಳಿಸೋವರೆಗೆ ವಾಪಸ್ ಹೋಗಾಗಿಲ್ಲ. ಅವಾಗ ಪೂರ್ಣ ಅಪರೋಕ್ಷ ಜ್ಞಾನಿಗಳಿಗೆ ಬರ್ತಿದ್ರು. ಸೇರಿಬಿಟ್ರೆ ಕಾಲೇಜ್ ಗ್ರಾಜ್ಯುಯೇಟ್ ಆಗಿ ಹೊರಗೆ ಬರ್ತಾನಲ್ಲ, ಹಾಗೆ ಅಪರೋಕ್ಷ ಜ್ಞಾನಿಯಾಗಿ ಹೊರಗೆ ಬರಬೇಕು. ಅಂಥ ಕಾಲ ಇತ್ತು. ಅದು ಹೊರಟು ಅವ್ರ ಅಂತ್ಯವಾಸಿಗಳು ಅಂತ ಹೇಳಿದ್ರು. ಇವತ್ತು ದೂರೇವಾಸಿಗಳು ಅಂತಾಗಿರೋ, ದೂರದಲ್ಲಿದ್ದೇ ಆಗತ್ತೆ, ಅವತ್ತು ಹತ್ತಿರ ಇರೋದಿಲ್ಲ. ಆದರೆ ಹತ್ತಿರ ಇದ್ದಷ್ಟು ಕೂಡ ಜ್ಞಾನ ಜಾಸ್ತಿ ಬರುತ್ತೆ ಅಂತ ಅರ್ಥ. ದೂರ ಇದ್ದು ಓದಬಾರದು ಅಂತ ಅರ್ಥ ಅಲ್ಲ, ಅದು ಹತ್ತಿರ ಇದ್ರೆ ಬರೋ ಜ್ಞಾನದ ಕ್ವಾಲಿಟಿ ಬೇರೆ ಆಗಿರುತ್ತೆ. ಪ್ರಬ್ರೂಯಾತ್ ಬ್ರೂಯಾತ್ ಪ್ರಬ್ರೂಯಾತ್, ಅಲ್ಲಿ ಸ್ವಾರಸ್ಯ ಇದೆ. ಹೇಳಿ ವಿಶೇಷ ರಹಸ್ಯ ಹೇಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಹತ್ತಿರದವರಿಗೆ ಹೇಳಬೇಕು. ನಾವು ಹೇಳೋ ಹತ್ತಿರದವರು ಅಂತ ಹೇಳೋದಿಲ್ಲ, ನಮ್ಗೆ ಭಾರಿ ಕ್ಲೋಸ್ ನಮಗೆ ಅಂತ ಹೇಳೋದು. ಅದೇ ಅಂತ್ಯವಾಸಿ ಅಂದರೆ ಹಾಗೆ ತುಂಬ ಕ್ಲೋಸ್. ಸತ್ಯತೀರ್ಥರು ಏನು ಮಾಡಿದರು, ಆಚಾರ ಹೊರಟಾಗ ಬಿಡ್ಲಕ್ಕಾಗದೆ ಹಿಂದೆ ಓಡಿದರು. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಅವ್ರ ಕೈಲೇ ಭಾಷ್ಯವನ್ನು ಬರೆಸಿದ್ರು. ಫಸ್ಟ್ ಭಾಷ್ಯ ತಯಾರು ಮಾಡಿದ್ದಾರೆ ಸ್ಕ್ರಿಪ್ಟ್ನ. ಸತಿ ಹಿಂದೆ ಬಂದಿದ್ದಕ್ಕೆ ಅವ್ರು ಸಿಕ್ಕ ಒಂದು ಬೆನಿಫಿಟ್. ಪ್ರಭುರು ನಾ ಅಸಂವತ್ಸರ ವಾಸಿನಿ, ಮತ್ತೆ ಶಿಷ್ಯ ಅಂತ ಗುರುಕುಲ ವಾಸ ಮಾಡೋಕ್ಕೆ ಅಂತ ಒಂದು ದಿವಸದಿಂದ ಹೊರಟುಬಿಟ್ಟ. ಅದು ಗುರುಕುಲ ವಾಸ ಆಗಲಿಲ್ಲ. ಎಷ್ಟು ದಿವಸ ಇರಬೇಕು ಅಂತ ಕೇಳಿದ್ರೆ ಮಿನಿಮಮ್ ಒಂದು ವರ್ಷ ಇರಬೇಕಲ್ಲ, ಒಂದು ಮಿನಿಮಮ್ ಒಂದು ಕೋರ್ಸ್. ನಾ ಅನಂತೆ ನಾ ಅಸಂವತ್ಸರ ವಾಸಿನಿ, ಸಂವತ್ಸರ ಅಂದರೆ ವರ್ಷ, ಒಂದು ವರ್ಷ ಮಿನಿಮಮ್ ಓದಬೇಕು. ಮಿನಿಮಮ್ ಒಂದು ವರ್ಷ ಇಟ್ಕೊಂಡು ಏನು ಮಾಡ್ತಾರೆ ಗೊತ್ತಾ, ಅವರು ಪರೀಕ್ಷೆ ಮಾಡ್ತಾರೆ ಅಂತ, ಪರೀಕ್ಷೆ ಮಾಡ್ತಾರೆ. ಎಲ್ಲ ರೀತಿಯಿಂದ ಅರ್ಹ ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾರೆ ಅವರು, ರಹಸ್ಯವಿದ್ದೆ ಏನು ಹೇಳಿ ಎಲಿಜಿಬಲ್ ಅಂತ ಗೊತ್ತಾಗಬೇಕು. ಎಲಿಜಿಬಲ್ ಅಂತ ಗೊತ್ತಾಗಬೇಕು, ಇಲ್ಲದ ಕಾರಣ ಏನು ಮಾಡ್ದ, ಸುಳ್ಳು ಹೇಳಿ ಓದಕ್ಕೆ ಹೋಗಿದ್ದ, ಏಕಲವ್ಯ ಮೋಸ ಮಾಡ್ದ. ಅವರೆಲ್ಲ ಅವಾರ್ಡ್ ಆಗೋದು ಯಾವಾಗ, ಪರೀಕ್ಷೆ ಒಂದೇಳಿದ್ರೆ ಸರಿಯಾಗಿರ್ಲಿಕ್ಕೆ ಬರುತ್ತೆ. ವರ್ಷಗಟ್ಟೆ ಸರಿ ಇರ್ಬೇಕಾದ್ರೆ ಏನಾಗಿರ್ಬೇಕದು? ಆದಷ್ಟು ನ್ಯಾಚುರಲ್ ಆಗಿರಬೇಕು ಅಂತ. ಒಂದೇ ಸಂಧ್ಯಾನೆ ಮಾಡೋ ದೊಡ್ಡದಲ್ಲ. ಮತ್ತೆ ಯಾರೋ ಇದ್ರು ಎಲ್ಲರೂ ಮಾಡ್ತಿದ್ರು, ನಿರ್ವಹ ಇಲ್ಲ ಊಟ ಹಾಕೋದಿಲ್ಲ ಅಂತ ಇವನು ಮಾಡಿಬಿಟ್ಟ. ಇದು ಭಕ್ತಿ ಅಂತ ಕರೆಯೋದಿಲ್ಲ. ಆದರೆ ನೋಡ್ತಾನೆ ಅವಕಾಶ ಇಲ್ಲ, ಕಷ್ಟಪಟ್ಟು ಹೋಗ್ತಾರೆ, ಏನೋ ಮಾಡ್ತಾರೆ, ಸಂಧಾನೆ ಮಾಡ್ತಾನೆ, ಮಾಡೋಕ್ಕಲ್ಲ ಉಪವಾಸ ಮರಿಬಿಡ್ತಾನೆ, ಅದು ದೀಕ್ಷೆ ಅಂತ ಕರೀತ. ಆ ರೀತಿ ಮಾಡಬೇಕಾದ್ರೆ ಏನಾಗಿರ್ಬೇಕದಕ್ಕೆ? ಲಾಂಗ್ ಪೀರಿಯಡ್ ವಾಚ್ ಮಾಡಿದಾಗ ಸಿಕ್ಕಾಕೊಂಡ್ಬಿಡ್ತಾನೆ. ಅದಕ್ಕೆ ಅಸಂವತ್ಸರ ವಾಸನೆ ನಬ್ರು ಪ್ರಣಪ್ರಭ್ರು ಯಾವ ಅವನಿಗೆ ಹೇಳಬಾರ್ದು. ನಾ ಅಪ್ರವಕ್ತರೆ ಮೂರನೇದು, ನಾ ಪಾಠ ಹೇಳಿಕೊಟ್ಟ ಪಾಠ ಇನ್ನೊಬ್ಬರಿಗೆ ಹೇಳಬೇಕು. ಅವನು ನಾ ಹೇಳೋದಿಲ್ಲ ಅಂದರೆ ಅವನು ಹೇಳಬೇಡಿ ಅಂತ ಹೇಳ್ಬಿಡ್ತಾನೆ. ಯಾಕೆ? ಜ್ಞಾನ ಬೆಳಿಬೇಕು. ಜ್ಞಾನ ಬೆಳೆಯೋದು ಯಾವಾಗ? ಒಬ್ಬರಿಂದ ಒಬ್ರು ಹೇಳ್ತಾ ಹೇಳ್ತಾ ಹೋದರೆ ಅಲ್ಲಿ ಸ್ಟಾಪ್ ಆಗಿಬಿಡ್ಬಾರ್ದು. ಇವತ್ತು ಬ್ಯಾಂಕ್ನಲ್ಲಿ ಇಟ್ಕೊಂಡು ವ್ಯವಹಾರನೇ ಮಾಡೋದಿಲ್ಲ ಅಂದರೆ ಬ್ಯಾಂಕ್ ಮುಚ್ಚಿ ಹೋಗ್ಬಿಡುತ್ತೆ. ಬರೀ ಬಡ್ಡಿ ಕೊಡ್ತಾ ಹೋದರೆ ಬಂದು ಬರ್ತಾರೆ ಅವರು. ಏನು ಮಾಡ್ತಾರೆ ಅವರು? ಇನ್ನೊಬ್ಬರಿಗೆ ಸಾಲ ಕೊಟ್ಟು ಬಡ್ಡಿ ಜಾಸ್ತಿ ಮಾಡ್ಕೋತಾರೆ. ವ್ಯವಹಾರ ಅಂದ್ರೆ ಹಾಗೆ. ಅದ್ಬಿಟ್ಟು ಜ್ಞಾನ ವೃದ್ಧಿ ಅಲ್ಲಿ ಹೇಗೆ ಧನ ವೃದ್ಧಿ ಆಗಬೇಕಾದ್ರೆ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡಬೇಕು, ಜ್ಞಾನ ವೃದ್ಧಿ ಆಗಬೇಕಾದ್ರೆ ಪಾಠ ಪ್ರವಚನ ಮಾಡಬೇಕು. ನಾ ಅಪ್ರವಕ್ತರೆ, ಯಾರಿಗೆ ಹೇಳೋ ಇಷ್ಟನೇ ಇಲ್ಲ, ಹೇಳೋ ಕೆಪಾಸಿಟಿನೇ ಇಲ್ಲ, ಅವ್ರಿಗೆ ಹೇಳೋಕ್ಕೆ ಹೋಗಬೇಡಿ ಅಂದ್ಬಿಡ್ತಾರೆ. ಅವ್ರಿಗೆ ಹೇಳೋದಕ್ಕೆ ಹೋಗಬೇಡಿ. ಈ ಮೂರು ನಿಯಮ ಆಯಿತು. ಒಂದೇ ನಿಯಮ ಏನೋ, ಅಂತ್ಯವಾಸಿ ಆಗಬೇಕು. ಎರಡನೇ ನಿಯಮ ಏನೋ, ಒಂದು ವರ್ಷ ಇರಬೇಕು. ಮೂರನೇ ನಿಯಮ ಏನೋ, ತಾನು ಹೇಳಿಕೊಟ್ಟ ಪಾಠ ಹೇಳಬೇಕದು, ಇನ್ನೊಬ್ಬರಿಗೆ ಹೇಳಬೇಕದು. ಅದಕ್ಕೆ ಶ್ರೀನಿವಾಸ ತೀರ್ಥ ಬೇಕು ಅಂತ ಕತೆ ಹೇಳ್ತಾರೆ. ಯಾದವಾರ ಶಿಷ್ಯರವರು ಅಷ್ಟು ಭಾರಿ ಪ್ರತಿಭಾವಂತರು, ಪಾಠ ಎಲ್ಲ ಊರಿಗೆ ಹೋಗ್ಬಿಟ್ರು. ಅವರು ಓದಿದ್ದೆಲ್ಲ ಇದರಲ್ಲಿ ಮಣ್ಣೂರು ನಮ್ಮ ಇದು ಯಾವುದು ಶಿರುಪಾಲಿ ಅಂತಲ್ಲಿ ಓದಿದ್ರು. ಆಮೇಲೆ ಅವರೂರು ಇದು ಬಿದರಹಳ್ಳಿ ಅಂತೇಳಿ, ಅಲ್ಲಿ ಹೊನ್ನಾಡಿ ಎಲ್ಲ ಶಿಫ್ಟ್ ಮಾಡ್ಕೊಂಡು ವಾಸ ಮಾಡ್ತಾ ಇದ್ರು. ಅಲ್ಲಿ ಸ್ವಲ್ಪ ದಿವಸ ಅದ ಅವ್ರು ಬಂದ್ರು ಹತ್ರ, ಒಂದು ನೋಡ್ಲಿಕ್ಕೆ ಅಂತ ಹೋದ್ರು. ಅವ್ರ ಮನೇಲಿ ಇರಲಿಲ್ಲ, ಎಲ್ಲಿ ಹೋಗಿದ್ರು. ಅವರು ದೊಡ್ಡ ಭಾರಿ ವಿದ್ವಾಂಸರಾದಿದ್ದೆಲ್ಲ ಭೂಮಿ ಕೊಟ್ಬಿಟ್ಟಿತ್ತು, ದೊಡ್ಡ ಹೊಲ ಗದ್ದೆ ಮಾಡ್ಕೊಂಡಿದ್ದು ಬಿಟ್ರೆ ಆರಾಮವಾಗಿ ಮನೆಗೆ ಬಂದರು. ಸ್ವಲ್ಪ ಹೊತ್ತಾಯಿತು, ಬಂದರು ಅವರು. ಅವ್ರ ಹೆಂಡತಿ ಒಳಗೆ ಕರೆದ್ರು, ಬನ್ನಿ ಅಂತ. ನಾನು ಬರೋದಿಲ್ಲ, ಆಮೇಲೆ ಬರ್ತೇನೆ ಅಂತ ಅಲ್ಲೇ ಕೂತ್ಕೊಂಡು ಬಾರಲ್ಲೇ ಕೂತ್ಕೊಂಡ್ಬಿಟ್ರು ಅವರು. ಮನೆಗೆ ಅವ್ರು ಸ್ವಲ್ಪ ಹೊತ್ತಾದ್ರೆ ದೊಡ್ಡ ಸೊಪ್ಪೆ ಹೊರೆ ಹಳ್ಳಿಗಳಲ್ಲಿ ಮಾಡೋದು ಹಾಗೆ, ಅದು ಸೊಪ್ಪೆ ಹೊರೆ ಹಾಕ್ತಾ ಇರ್ತಾರೆ, ಪಶುಗಳಿಗೆಲ್ಲ ಹಾಕ್ಲಿಕ್ಕೆ ಬರುತ್ತೆ, ಕಟ್ ಮಾಡಿ ಹಾಕ್ತಾರೆ. ಅದು ತೊಗೊಂಡು ಬಂದರು, ನೋಡಿ ಮುಂದೆ ಗುರುಗಳು ಕೂತಿದ್ದಾರೆ, ಹಿಡಿದು ನಮಸ್ಕಾರ ಮಾಡಿದರು. ಅವ್ರು ಏನು ಮಾಡಬೇಕು, ಅದನ್ನೇ ಒಂದು ತೊಗೊಂಡ್ರಂತೆ, ತೊಗೊಂಡು ಹೊಡಿಲಿಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಆಶ್ಚರ್ಯ, ಈ ಶಿಷ್ಯ ಎಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳೋದು ಬಿಟ್ಟುಬಿಟ್ಟು, ಜಮೀನು ಮಾಡಿದ್ದಾರೆ ಮಾಡ್ತಿದ್ದಾರೆ ಅಂತ ಬಿಟ್ಟುಬಿಟ್ಟು ಯಾಕೆ ಹೊಡಿತಾರೆ ಅಂತ ಕೇಳಿದ್ರೆ, ಇದಕ್ಕೆ ಪಾಠ ಹೇಳಿಕೊಟ್ಟ ಅಂತ ಕೇಳಿದ. ಈ ಕೆಲಸ ಮಾಡಿ ಪಾಠ ಹೇಳಿಕೊಟ್ಟೆ ನಾನೀಗ. ಎಷ್ಟೋ ದಿನ ಆಗಿದ್ದೆ ಸುಧಾ ಬಗ್ಗೆ ಮಾಡಿದವರು ಎಲ್ ಐ ಸಿ ಏಜೆಂಟ್ ಆಗಿಬಿಟ್ಟಿರ್ತ. ಎಷ್ಟು ಅನ್ಯಾಯ, ಸುಧಾ ಓದ್ಬೇಕು ಅದಕ್ಕೆ. ಅದಕ್ಕೆ ಸುಧಾ ಓದಿದವ್ರು ಪಾಠ ಪ್ರವೇಶ ಬಿಟ್ಟುಬಿಟ್ಟು ಇದು ಮಾಡಿದರೆ ಆಪತ್ಕಾಲದ ವಿಚಾರ ಬೇರೆ. ಆಪತ್ತೇನು ಇಲ್ಲ, ಅಷ್ಟೇ 100ಗೆ 90 ಪಾಲು ಜನ ಹಾಗಾಗಿಬಿಟ್ರೆ ಪರ್ಪಸ್ಸೇ ಹೋಗ್ಬಿಡೋದು. ಆಗ ಅವರಿಗೆ ಅರ್ಥ ಆಯ್ತದೆ, ಈಗೆಲ್ಲ ಮಾಡಬಾರ್ದು ನೀವು, ಅದೆಲ್ಲ ಮಾಡೋಕ್ಕೆ ಹೇಳ್ಕೊಟ್ಟಿದ್ರು. ಮಾಡೋಕೆ 1000 ಜನ ಇದ್ದಾರೆ, ಗೊತ್ತಾಯ್ತಾ? ರೈತ ಜನಗಳೇ ಇದ್ದಾರೆ ಪಾಪ, ಅವ್ರ ಕೆಲಸ ನಿಮ್ಮಿಂದ ಹೋಯ್ತು, ನೀವು ಮಾಡೋ ಕೆಲಸ ಬಿಟ್ಟು ಹೋಯ್ತು. ಆಗ ಅವ್ರು ಆಗಲಿ ಅಂತ ದೊಡ್ಡ ಟಿಪ್ಪಣಿಕಾರ. ಅದಾದ್ಮೇಲೆ ಏನ ಉಳಿದು ಹೋಗಿ ಆಡಿದ ಬರೋ ಅವರೇ ಕಳಿಸ್ಬಿಡ್ತಾರೆ ವಾಪಸ್. ಅದು ಅರ್ಥ ಮಾಡ್ಕೊಂಡ್ರು. ಹೌದು ಅಂತ ಹೇಳಿದ ತಕ್ಷಣ ಏನು ಮಾಡಿದ್ರಂತೆ, ದೊಡ್ಡ ಟಿಪ್ಪಣಿಗೆ ಬರೆದು ಸಿಕ್ಕಾಪಟ್ಟಿ ರಾಯರ ಸಮಕಾಲಿಕರು, ರಾಯರು ಭಾರಿ ಮೆಚ್ಚಿ ಅವರಿಗೆ ತೀರ್ಥ ಅಂತಾನೆ ಕರೆದ್ರು ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅವ್ರು ಗೃಹಸ್ಥರಾಗಿ ಕೆಲಸ ಮಾಡಿದರು ಅಂತ ಹೇಳ್ತಾರೆ. ಹೌದು, ಕ್ಷತ್ರಿಯ ವೈಶ್ಯರಿಗೂ ಬರ್ತದೆ. ಕ್ಷತ್ರಿಯ ವೈಶ್ಯರಿಗೆ ಹೇಗೆ ಅಂತ ಕೇಳಿದರೆ, ಬ್ರಾಹ್ಮಣನಾದವನು ಓದಬೇಕು ಹೇಳಬೇಕು. ಆದರೆ ಕ್ಷತ್ರಿಯರು ವೈಶ್ಯರು ತಾವು ಓದಬೇಕಷ್ಟೇ, ಹೇಳಬಾರ್ದು. ಆದರೆ ಹೇಳೋರ ಹತ್ರ ಕಳಿಸ್ಕೊಡ್ಬೇಕು, ಅದು ಇಂಪಾರ್ಟೆಂಟ್. ಕಳಿಸ್ಕೊಡ್ಬೇಕು. ಕ್ಷತ್ರಿಯರಿಗೆ ಅಧ್ಯಯನಕ್ಕೆ ಅವಕಾಶ, ಅಧ್ಯಾಪನಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಅವ್ರು ಓದಬೇಕು, ಇನ್ನೊಬ್ಬರು ಓದಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ತಾವು ಓದೋ ತಾವು ಪಾಠ ಹೇಳಬಾರ್ದು, ಆದರೆ ಇನ್ನೊಬ್ಬರು ಹೇಳ್ಕೊಡೋದಿರ್ದ ತಾವೇ ಹೇಳಬೇಕು. ಆಚಾರ್ಯ ಮಾತನ್ನು ಹೇಳ್ತಾರೆ. ಉಳಿದು ಬ್ರಾಹ್ಮಣರು ಯಾರು ಹೇಳ್ಕೊಡೋರು ಇಲ್ಲೇ ಇಲ್ಲ, ಅವಾಗ ಏನು ಮಾಡಬೇಕು? ಕ್ಷತ್ರಿಯ ಹೇಳಬೇಕು. ಕ್ಷತ್ರಿಯನೂ ಹೇಳ್ಕೊಡೋಗಿಲ್ಲ, ಅವಾಗ ಏನು ಮಾಡಬೇಕು? ವೈಶ್ಯ ಹೇಳಬೇಕು ಅಂತ ಹೇಳ್ತಾರೆ. ಅವನೂ ಇಲ್ಲ, ಏನು ಮಾಡಬೇಕು? ಶೂದ್ರ ಹೇಳಬೇಕು ಅಂತಾರೆ. ಅದು ಹೇಳಿದ್ದಷ್ಟೇ ಅಂತ ಕಾಲ ಬರೋದಿಲ್ಲ ಅಂತ ಆಚಾರ ಹೇಳ್ತಾರೆ. ಯಾಕೆಂದ್ರೆ ಓದೇ ಇರೋದಿಲ್ಲ ಅಂತ ಹೇಳ್ತಾರೆ. ಇರಬಾರ್ದು, ಒಟ್ಟು ಹೇಳದೆ ಇರಬಾರ್ದು ಒಬ್ಬಲ್ಲಿ ತಾತ್ಪರ್ಯ. ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಂದ್ರೆ, ಸ್ವಲ್ಪ ಪ್ರವಚನ ಮಾಡೋಕೆ ಬರಲಿಲ್ಲ, ಪ್ರವಚನ ಕೇಳು ಅಂತ ಹೇಳ್ಬೇಕು, ಅದೇ ಪ್ರವಚನ. ಪ್ರವಚನ ಕೇಳಯ್ಯ ಅಂತ ಹೇಳ್ಬೇಕು, ಕೇಳಬಾರ್ದು ಅಂತ ಹೇಳ್ತಾರಲ್ಲ ಅದು ತಪ್ಪಾಗಿಬಿಡುತ್ತೆ. ಇವತ್ತು ಭಾರಿ ದೊಡ್ಡ ಪ್ರವಚನ ಮಾಡಬೇಕಾಗಿಲ್ಲ, ಸಂಧ್ಯಾನೆ ಮಾಡು ಅಂತ ಹೇಳಿದ ಅದೊಂದು ಪ್ರವಚನ, ಪೂಜೆ ಅದೊಂದು ಪ್ರವಚನ, ಏಕಾಶ ಅದೊಂದು ಪ್ರವಚನ. ತಂದೆ ಇಷ್ಟು ಹೇಳಕ್ಕೆ ಬರಲ್ಲ ಮಕ್ಕಳಿಗೆ, ವೇದನೆ ಹೇಳಬೇಕು ಅಂತಿಲ್ಲ. ಒಳ್ಳೆ ಪ್ರಾವಚನ, ಪ್ರಕೃಷ್ಟಂ ವಚನಂ ಪ್ರವಚನ, ಶ್ರೇಷ್ಠವಾದ ಮಾತೆಲ್ಲ ಪ್ರವಚನ. ಅಷ್ಟು ಹೇಳಿಬಿಟ್ರೆ ಏನಾಗ್ತಾರೆ? ತನಗೆ ಗೊತ್ತಿದ್ದಷ್ಟು ಬಣಿ ಬಂದು ಅದನ್ನೇ ಹೇಳು ಸಾಕು. ತನಗೆ ಏನು ಮಾಡಕ್ಕೆ ಬರುತ್ತೋ ಅದನ್ನು ಹೇಳಬೇಕು. ಅದು ಬಿಟ್ಟುಬಿಟ್ಟು ಪೂರ್ತಿ ಮಾಡಿದರೆ ಓದಿದರೆ ಸುಧಾನೇ ಓದಬೇಕು, ಇಲ್ಲದ್ರೆ ಓದಲೇಬಾರ್ದು ಅಲ್ಲ. ಎಷ್ಟು SSLCನೂ ಓದೆ, PUCನೂ ಓದೆ, BSCನೂ ಓದೆ, ಎಷ್ಟು ಸಾಧ್ಯ ಆಗುತ್ತೆ ಅದು ಓದಬೇಕೆ ಹೊರತು ಓದ್ದೆ ನನ್ನ ಕೈಲಿ ಆಗೋದಿಲ್ಲ ಅಂತ ಬಿಟ್ಟುಬಿಟ್ರೆ ಅದೆಂದು ಮೋಕ್ಷಕ್ಕೆ ದಾರಿ ಆಗೋದಿಲ್ಲ. ಅದೇ ಹೇಳಿ ನಾನು ಇಷ್ಟ ಹೇಳಿಲ್ಲ ಈಗ, ಈ ಪಾರಾಯಣೆ ಮಾಡಿ. ಅದೊಂದು ಸ್ವಾಧ್ಯಾಯ ಪ್ರವಚನ ಎರಡು ಭಾಗ ಇದೆ. ನಿತ್ಯ ಪಾರಾಯಣ, ಇಷ್ಟೊತ್ತು ಪಾರಾಯಣ ಮಾಡ್ತೇನೆ ನಾನು. ಅದು ಒಂದು ರೀತಿ ಹೇಳಿ ಒಪ್ಪಿಸ್ತಾ ಆಗಲಕ್ಕ, ಅಥವಾ ಯಾರೋ ಬಂದರು, ಭಾರಿ ಅಲ್ಲ ಸ್ವಲ್ಪ ಹೇಳಿದೆ ಕೊನೆ ಪಕ್ಷ. ಅದೂ ಇಲ್ಲ, ಇಂಥಲ್ಲಿದೆ ನೋಡಿ ಅಂತ ಹೇಳಿದೆ ಕೊನೆ ಪಕ್ಷ. ಇದನ್ನು ಓದ್ತಿದ್ದೀರಿ ನೀವು ಓದಿ ಅಂದ. ಇಷ್ಟು ಮಟ್ಟಿಗೆ ಅಥವಾ ಏನಾಗುತ್ತೋ ಅಷ್ಟು ಹೇಳಬೇಕು. ಮತ್ತು ಹಸಿರಿದ್ರೆ ತಪ್ಪಾಗತ್ತೆ, ಏನಿಲ್ಲದೆ ಇರಬಾರ್ದು, ಇಷ್ಟು ಓದಬೇಕು. ಇದಕ್ಕೆಲ್ಲ ಹರಿಸರು ಹೊತ್ತು ಹೊತ್ತು ಬಂದಿದೆ, ಅಷ್ಟಾದರೆ ಹೇಳಿ ಕೊನೆ ಪಕ್ಷ. ಏನೂ ಇಲ್ಲದೇ ಹೇಳಿದರೆ ಪೂರ್ತಿ ಹೇಳಬೇಕು, ಇಲ್ದವ್ರು ಹೇಳೋದೇ ಇಲ್ಲ, ತಪ್ಪು ಮಾಡಬೇಡಿ, ಎಷ್ಟಾಗುತ್ತೋ ಅಷ್ಟು ಹೇಳಿ. ಅದಕ್ಕೆ ರಾಯ ರಾಘವೇಂದ್ರ ಹೇಳ್ತಾರೆ, ರಾಯ ಸುಧೀರ್ ಸ್ವಾಮಿ ಅವರು ಪಾಠ ಓದ್ತಾ ಇದ್ರು, ಜೂನಿಯರ್ ಶಿಷ್ಯ ಪಾಠ ಹೇಳ್ತಾ ಇದ್ರು. ವಿದ್ಯಾಪೀಠಗಳಲ್ಲಿ ಸಾಮಾನ್ಯ ಹಾಗೇನೆ, ಸೀನಿಯರ್ ಶಿಷ್ಯರೆಲ್ಲ ಏನು ಮಾಡ್ತಾರೆ, ಜೂನಿಯರ್ಸ್ ಪಾಠ ಮಾಡ್ತಾ ಬರ್ತಾ, ಆ ಬೆಳಿಗ್ಗೆ ಶುರುವಾಗುತ್ತೆ. ಅವ್ರಿಗೆ ಜ್ಞಾನ ಜಾಸ್ತಿ ಆಗುತ್ತೆ, ಇವ್ರಿಗೆ ಜ್ಞಾನ ಬರುತ್ತೆ. ಯಾವಾಗಲೂ ಕೂಡ ಹೇಳದೆ ಹೋದರೆ ಎಂದ್ರೆ ಜ್ಞಾನ ಬರೋದಿಲ್ಲ, ಎಷ್ಟೇ ಓದಿದ್ರು ಕೂಡ 25% ಬರುತ್ತಂತಷ್ಟೆ. ಇನ್ನೊಬ್ರಿಗೆ ಹೇಳಕ್ಕೆ ಹೋದಾಗ ಏನಾಗುತ್ತೆ, ಇನ್ನೊಂದು 25% ಬರುತ್ತೆ. ಬರೆದಾಗ ಏನಾಗುತ್ತೆ, ಇನ್ನೊಂದು 25% ಬರುತ್ತೆ. ಅರ್ಥ ಆಯ್ತಾ? ಅದನ್ನು ಉಪಾದನೆ ಮಾಡಕ್ಕೆ ಹೊರಟಾಗ 100% ಆಗುತ್ತೆ ಅಂತ. ಇದು ನೀವು ಹೇಳೋ ಕ್ರಮ ಇದು. ಆಚಾರ್ಯಾತ್ ಪಾದಮಾದತ್ತೆ ಒಂದು ಮಾತಿದೆ, ಆಚಾರ್ಯಾತ್ ಪಾದಮಾದತ್ತೆ. ಗುರುಗಳಿಂದ ಎಷ್ಟೇ ಓದಿದ್ರು ಕೂಡ ಬರೋದು ಎಷ್ಟದು, 25% ಹೊರತು 100% ಆಗೋದಿಲ್ಲ. ಅದಕ್ಕಾಗಿ ಪ್ರಭ್ರೂಯ, ಈ ಮೇಷ್ಟ್ರಗಳಿಗೆಲ್ಲ ಹೊಸ್ತ ಸೇರಿದ ಸಂಬಳ ಕೊಡ್ತಾರೆ, ಸೊಪ್ಪಿ ಸಂಬಳ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾತಕ್ಕೆಂದ್ರೆ ಸುಮ್ಮನೆ ಲೌಕಿಕ, ಅದು ನಿಜವಾಗಿ ಯಾತಕ್ಕೆಂದ್ರೆ ಜ್ಞಾನ ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. ಪಾಠ ಹೇಳಿ ಹೇಳಿ ಏನಾಗಿರುತ್ತೆ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಬಂದಿರುತ್ತೆ, ಆ ಎಕ್ಸ್ಪೀರಿಯೆನ್ಸ್ ಸಿಗಿರೋ ಬೆಲೆ ಭಾರಿ ಜಾಸ್ತಿ. ಅದಕ್ಕೆ ಅವ್ನು ಆ್ಯಕ್ಚುಲಿ ತಮಾಷೆ ಅಂದರೆ ಕೆಲಸ ಕಡಿಮೆ ಮಾಡ್ತಾರೆ, ಸಂಬಳ ಜಾಸ್ತಿ ಮಾಡ್ತಾರೆ. ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಜೂನಿಯರ್ಸ್ಗೆ, ಆದರೆ ಸಂಬಳ ಕಡಿಮೆ ಇರುತ್ತೆ. ಅವರಿಗೆ ಸಂಬಳ ಜಾಸ್ತಿ, ವರ್ಕ್ ಲೋಡ್ ಕಡಿಮೆ. ಯಾಕೆ, ಅವ್ರ ಗೈಡೆನ್ಸೇ ಭಾರಿ ಮುಖ್ಯ ಆಗುತ್ತೆ. ಜೂನಿಯರ್ ಗಂಟೆಗಟ್ಟೆ ಹೇಳಿದ್ರೆ ಒಂದು 10 ನಿಮಿಷದಲ್ಲಿ ಹೇಳ್ತಾರೆ, ಅನುಭವಕ್ಕೆ ಬಂದಿರುತ್ತೆ. ಆ ಅರ್ಥದಲ್ಲಿ ಬಹಳ ಮಹತ್ವ ಇರೋದ್ರಿಂದ ಇಷ್ಟು ಗುಣಗಳನ್ನು ಬೆಳೆಸ್ಕೊಳ್ಳದೆ ಹೋದರೆ ಉಪಯೋಗ ಇಲ್ಲ. ನಾ ಅಪ್ಪರ ವಕ್ತರೇ, ಇನ್ನೊಬ್ರು ಪ್ರವಚನ ಮಾಡೋಕ್ಕೆ ಬರಲಿಲ್ಲ ಬಿಡಿ ಪರವಾಗಿಲ್ಲ, ಆದರೆ ಹೇಳೋದಿಲ್ಲ ಅಂತ ಸಂಕಲ್ಪ ಅಂತ ಅಲ್ಲಿರಬಾರ್ದು. ಏನಪ್ಪ ಮುಂದೆ ಏನು ಮಾಡ್ತೀನಿ ಅಂದರೆ ಪಾಠ ಕೆಟ್ಟ ಹೇಳೋದಿಲ್ಲ, ನೀನು ಹೇಳೋದಿಲ್ಲ ಅಂದ್ಬಿಡ್ಬೇಕು. ಅದು ಪಾಠ ಹೇಳಿದ ಐಡಿಯಾ ನನಗಿಲ್ಲ ಅಂದರೆ ಹೇಳಿ ಉಪಯೋಗ ಏನಾಗಿದ್ರೆ, ಹೇಳೋ ಐಡಿಯಾ ಇದೆ ಅದು ಹೆಚ್ಚು ಮಾಡ್ತೇನೆ ಗೊತ್ತಿಲ್ಲ, ಅಷ್ಟು ಪರವಾಗಿಲ್ಲ ಮಾಡು, ಮಾಡ್ತೇನೆ ಅಂತ ಕಾನ್ಸೆಪ್ಟ್ ಇರಬೇಕು. ನಾ ಮಾಡೋಕ್ಕೆ ತಯಾರಿಲ್ಲ ಅಂದರೆ ತಪ್ಪಾಗುತ್ತೆ. ನಾ ಅಪ್ಪ ಭಕ್ತರೆ ಇತ್ಯ ಆಚಾರ್ಯಾಹ ಆಚಾರ್ಯಾಹ, ಕೊನೆಗೆ 2 ಸರ್ತಿ ಬಂದರೆ ಗ್ರಂಥ ಮುಗೀತು ಅಂತ ಅರ್ಥ. ನಚಪುದರ ಬರ್ತದೆ ನಚಪುದರ ಬರ್ತದೆ, ಚಾಂದೋಗ್ಯ ಹಾಗೆ ಮುಗೀತು. ಇದನ್ನು ಮುಗಿಸ್ಬೇಕಾದ್ರೆ ಇತ್ಯ ಆಚಾರ್ಯ ಆಚಾರ್ಯ ಅಂದರೆ ರೋಮಸೂತ್ರ ಮುಗಿಬೇಕಾದ್ರೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ 2 ಸರ್ತಿ ಹೇಳಿದರು. ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಈ ರೀತಿ ಹೇಳಿದಾಗೆಲ್ಲ ಅದು ಮುಕ್ತಾಯ ಆಗುತ್ತೆ ಅಂತ ತಾತ್ಪರ್ಯ. ಅದು ಸಾಮಾನ್ಯ ಅರ್ಥ. ಅದು ಇನ್ನೊಂದು ಅರ್ಥ ಏನು ಅಂದರೆ, ಹೇಳಿದ್ದೆಲ್ಲ ಅತ್ಯಂತ ಪ್ರಾಮಾಣಿಕವಾದದ್ದು, ಇದ್ರ ಬಗ್ಗೆ ಖಚಿತತೆಯಿಂದ ನಾವು ಹೇಳ್ತಾ ಇದ್ದೇವೆ ಅಂತ ಅದಕ್ಕೆ ಅಶ್ಯೂರೆನ್ಸ್ ಕೊಡೋದು. ಇತಿ 6ನೇ ಖಂಡ, 6ನೇ ಖಂಡ 2ನೇ ಅಧ್ಯಾಯ, 3ನೇ ಪ್ರಘಟ್ಟಕ ಮುಗೀತು. ಅಲ್ಲಿಗೆ ಉಪನಿಷತ್ತು ಮುಗೀತು. ಇತಿ ಶ್ರೀಮನ್ ಮಹೈತರ್ಯ ಉಪನಿಷತ್ಸು 3ನೇ ಪ್ರಘಟ್ಟಕೆ 2ನೇ ಅಧ್ಯಾಯ 3ನೇ ಪ್ರಘಟ್ಟಕಂ ಸಂಪೂರ್ಣಂ ಸಮಾಪ್ತಾ ಚಯಂ ಉಪನಿಷತ್. ಇದಕ್ಕೆ ಭಾಷ್ಯ ಟಿಪ್ಪಣಿ ಓದಬೇಕು. ಇಷ್ಟಕ್ಕೆಷ್ಟು ಆಚಾರ ಅಪೂರ್ವ ಭಾಷ್ಯ ಬರೀತಾರೆ, ಇದೆಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೆ ಏನು ಅಂಥೇಳಿ, ಅದನ್ನೆಲ್ಲ ನಾಳೆ ಕಂಡಿಡೋಣ. ಇನ್ನೊಂದು 3-4 ದಿವಸ ಬೇಕಂತ ಕಾಣುತ್ತೆ. ಫಲಿತಾ ಸುತ್ತ ಬೇರೆ ಬರುತ್ತೆ, ಅದರ ಅರ್ಥ ಬರುತ್ತೆ, ಅದನ್ನು ಓದು. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ.